उद्दिश्य मम वाच इमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं यस्माद्ब्रह्मेन्द्ररुद्रादिदेवतानां ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिगृह्णाति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततं प्रसन्ना हरौ सुहत्तिं मयि सन्दिशन्तु। श्रीगुरुभ्यो नमः। धर्मक्षेत्रे कुरुक्षेत्रे समवेता युयुत्सवः मामकाः पाण्डवाश्चैव किमकुर्वत सञ्जय। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। गुणगणनिलयं पतिं रमायाः जगदहदहनञ्च वासवी सूनुं मुनिश्च पूर्णबोधं गुरुमपि परमं गुरुञ्च मे वन्दे। लक्ष्मीनारायणं नत्वा पूर्णबोधान् गुरूनपि कुर्मश्रीकृष्णगीतायाः भाष्याद्युक्तार्थसङ्ग्रहम्। परमपवित्रवाद श्रीमद्भगवद्गीते ಕೇಳಿಸುತ್ತ ಶಬ್ದದಲ್ಲಿ 16ನೇ ಅಧ್ಯಾಯದಲ್ಲಿ ದೇವಾಸುರರ ಸಂಪತ್ತನ್ನು ಪರಮಾತ್ಮ ಪ್ರತ್ಯೇಕಿಸಿ ಹೇಳ್ತಾ ಇದ್ದಾನೆ. ದೇವತೆಗಳ ಸ್ವಭಾವ ಎಷ್ಟು ವಿಲಕ್ಷಣ ಎಂಬುದನ್ನು ತಿಳಿಸಿ ಕೊನೆಗೆ ಇಷ್ಟೆಲ್ಲ ತೇಜ ಕ್ಷಭ ಧೃತಿ ಶೌಚಂ ಇವಿಷ್ಟು ಕೂಡ ಇವರ ವಿಶಿಷ್ಟವಾದ ಲಕ್ಷಣ. ತೇಜಸ್ವಿಯಾಗಿರೋದು, ಕ್ಷಮೆಯನ್ನು ಹೊಂದೋದು, ಧೃತಿ ಧೈರ್ಯವನ್ನು ಹೊಂದಿರೋದು, ಶೌಚಂ ಅದ್ರೋಹ ನಾತಿಮಾನಿತ ಶುದ್ಧವಾಗಿರುವಿಕೆ. ಶೌಚ ಅನ್ನೋದು ಮನುಷ್ಯನ ಯೋಗ್ಯತೆಯನ್ನ ಕ್ಲೀನ್ ಆಗಿದ್ದಾನೆ ನೋಡ್ಲಿಕ್ಕೇನೆ ಒಂದು ಗಾಂಭೀರ್ಯ ಸಿಗುತ್ತೆ. ಇನ್ನು ಮನಸ್ಸಿನೊಳಗೂ ಶುದ್ಧ ಹೊರಗೂ ಸಿದ್ಧ ಅಂತ ಹೇಳಿದರೆ ನಿಜವಾದ ಅರ್ಥದಲ್ಲಿ ಅದು ದೈವೀ ಸಂಪತ್ತು. ಸಾಮಾನ್ಯ ದೇವಸ್ಥಾನದಲ್ಲಿ ನಾವು ಸ್ವಚ್ಛತೆಯನ್ನು ನಿರೀಕ್ಷೆ ಮಾಡುತ್ತೇವೆ, ಯಾಕೆ ದೈವೀ ಸಂಪತ್ತು. ದೇವಸ್ಥಾನದಲ್ಲಿ ಸ್ವಚ್ಛತೆ ಇತ್ತು, ಸ್ವಚ್ಛತೆ ಇದ್ದಲ್ಲಿ ಭಗವಂತನ ಸನ್ನಿಧಾನ ಬರುತ್ತೆ ಅಂತ ಹೇಳುತ್ತಾರೆ. 17ನೇ ಅಧ್ಯಾಯದ ಕೊನೆಗೆ ಬಂದಿತ್ತು, ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವ ಅವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಎಲ್ಲೆಲ್ಲ ಒಂದು ಕಾಂತಿ ತೇಜಸ್ಸು ಎಲ್ಲ ಸೇರಿದೆ ಅಲ್ಲಿ ಭಗವಂತನ ಸನ್ನಿಧಾನ ಬಂದ್ಬಿಡುತ್ತೆ. ಆದ್ದರಿಂದ ಶುದ್ಧಿ ದೇವತಾನ ಮಡಿ ಅಂತ ಯಾಕಂತಾರೆ, ಆ ಕಾರಣಕ್ಕೋಸ್ಕರ. ಮೈಲಿಗೆಯಿಂದಾಗಿ ಸನ್ನಿಧಾನ ಕಡಿಮೆ ಆಗುತ್ತೆ, ಮಡಿ ಇದ್ದಾಗ ಸನ್ನಿಧಾನ ಜಾಸ್ತಿ ಆಗುತ್ತೆ. ಆದ್ದರಿಂದನೇ ಮಡಿ ಕಾನ್ಸೆಪ್ಟ್ ಇನ್ನು ಯಾವುದಕ್ಕೂ ಮಾಡಲಿಲ್ಲ, ನಮ್ಮ ಜನ ತಮಾಷೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ದೇವತೆಗಳ ಸನ್ನಿಧಾನಕ್ಕೆ ಅದು ಬೇಕೇ ಬೇಕಾದದ್ದು. ಆ ಹಿನ್ನೆಲೆಯಲ್ಲಿ ನಾವು ಯಾರಿಗೋ ಪ್ರೀತಿಗೋಸ್ಕರ ಮಾಡೋದಲ್ಲ, ದೈವಿ ಸನ್ನಿಧಾನಕ್ಕೋಸ್ಕರ ಮಾಡೋದು. ಆಸ್ಪತ್ರೆಯಲ್ಲಿ ಶುದ್ಧಿ ಇಲ್ಲದೆ ಹೋದರೆ ಹೊಸ ರೋಗಗಳು ಅಂಟ್ಕೊಳ್ಳುತ್ತವೆ, ಈ ರೋಗಗಳು ಹೊಸ ಹೊಸ ರೋಗಗಳು ಬರೋದು. ಅಲ್ಲಿ ರೋಗಗಳು ತೆಗಿಬೇಕು ಅಂತಿದ್ದರೆ ಶುದ್ಧವಾದ ವಾತಾವರಣ ಇರಬೇಕು. ದೇಹ ಶುದ್ಧಿಗೆ ಹೊರಗಿನ ಶುದ್ಧಿ ಸಾಕು, ಆದರೆ ಮನಃಶುದ್ಧಿ ಭಾರಿ ಮುಖ್ಯವಾದದ್ದು. ಮನಸ್ಸು ಈ ದೇಹ ಪಾತ್ರೆ ಇದ್ದಾಗ, ಮನಸ್ಸು ಒಳಗಿನ ವಸ್ತು ಇದ್ದಾಗ, ಹಾಲು ಮೊದಲಾದ ವಸ್ತು ಇದ್ದಾಗ ಯಾವ್ದು ಶುದ್ಧ ಇರಬೇಕು ಅಂದರೆ ಪಾತ್ರೆಯೂ ಶುದ್ಧ ಇರಬೇಕು, ಹಾಕುವ ಹಾಲು ಶುದ್ಧ ಇರಬೇಕು. ಒಂದು ಶುದ್ಧವಾದರೂ ಕೂಡ ಪರಿಣಾಮ ಕೆಟ್ಟವು. ಒಳ್ಳೆ ಹಾಲು ಕೆಟ್ಟ ಪಾತ್ರೆ, ನಿಂಬೆ ಹಣ್ಣಿನ ಪಾತ್ರೆ ಇಟ್ಬಿಟ್ಟಿತ್ತ, ಎಲ್ಲ ಕೆಟ್ಟ ಹಾಲಾಗಿ ಹೋಗ್ಬಿಡುತ್ತೆ. ಒಳ್ಳೆ ಬಂಗಾರದ ಪಾತ್ರೆ ಕೆಟ್ಟ ಹಾಲೇ ಆಗ್ತಾರೆ ಏನು ಉಪಯೋಗ ಅದರಿಂದ. ಚಿನ್ನದ ಪಾತ್ರೆಯಲ್ಲೂ ಕೂಡ ಕೆಟ್ಟ ಹಾಲು ಚೆನ್ನಾಗಿರೋದಿಲ್ಲ, ಅದೇ ರೀತಿ ಕೆಟ್ಟ ಪಾತ್ರೆ ಒಳ್ಳೆ ಹಾಲು ಚೆನ್ನಾಗಿರೋದಿಲ್ಲ. ಆದರೆ ಎರಡು ಬೇಕು, ಆಗ ದೇಹ ಶುದ್ಧಿ ಮನಃಶುದ್ಧಿ. ತುಂಬ ಜನ ಮನಸ್ಸು ಭಾರಿ ಶುದ್ಧ ಇದೆ ಅಂತ ಹೇಳುತ್ತಾ ದೇಹ ಶುದ್ಧಿಯ ಬಗ್ಗೆ ಮೋಸ ಬರ್ತಾರೆ. ಮನಸ್ಸು ಭಾರಿ ಶುದ್ಧ ಇದೊಂದು ನಾಟಕದ ಮಾತುಗಳಷ್ಟೇ, ಸರಿಯಲ್ಲ. ದೇಹ ಶುದ್ಧಿಯನ್ನು ನಾವು ಸಾಧ್ಯವಾದಷ್ಟು ತೋರಿಸ್ತಾ ಮನಃಶುದ್ಧಿಗೂ ಪ್ರಯತ್ನ ಪಡಬೇಕು. ದೇಹ ಶುದ್ಧಿ ಯಾವ ರೀತಿಯಲ್ಲಿ, ನಾವು ನೀರಿನಿಂದ ದೇಹ ಶುದ್ಧಿ, ನೀರಿಲ್ಲದೆ ಹೋದರೆ ದೇಹ ಶುದ್ಧಿ ಮಾಡಿಕೊಳ್ಳೋ ಸಾಧ್ಯವೇ ಇಲ್ಲ. ಅದಕ್ಕೆ ಬಾಹ್ಯ ಶೌಚವನ್ನು ಮೃಜ್ಜಲಾಭ್ಯಾಂ ವಿಧೀಯತೆ, ಮಣ್ಣು ನೀರುಗಳಿಂದ ದೇಹ ಶುದ್ಧಿಯಾದರೆ. ಈಗ ಮನಃಶುದ್ಧಿ ಹೇಗಾಗಬೇಕು ಅಂತ ಬುದ್ಧಿರ ಪ್ರಶ್ನೆ. ಮನಃಶುದ್ಧಿ ಹೇಗಾಗಬೇಕು ಮನಸ್ಸನ್ನು ತೊಳೆಯೋದು ಹೇಗೆ ಅಂದರೆ ಅದಕ್ಕೂ ನೀರು ಬೇಕೇ ಬೇಕು. ನೀರಿಲ್ಲದೆ ದೇಹ ಶುದ್ಧಿರೂ ಇಲ್ಲ, ನೀರಿಲ್ಲದೆ ಮನಃಶುದ್ಧಿರೂ ಇಲ್ಲ. ದೇಹಶುದ್ಧಿಗೆ ಹೊರಗಿನ ನೀರು, ಈ ಮನಃಶುದ್ಧಿಗೆ ಒಳಗೆ ನೀರು. ಅದಕ್ಕೆ ಅದನ್ನು ಜ್ಞಾನ ಜಲ ಅಂತ ಕರೀತಾರೆ. ಸ್ನಾನ ಮಾಡಿರೋ ಜ್ಞಾನ ತೀರ್ಥದಲ್ಲಿ, ತೀರ್ಥ ಅಂದರೆ ಶಾಸ್ತ್ರ, ತೀರ್ಥ ಅಂದರೆ ನೀರು, ಎರಡರ್ಥನೂ ಇದೆ ಅದು. ಸ್ವಾಮಿ ಪುಷ್ಕರಡಿ ತೀರ್ಥ, ಸ್ವಾಮಿ ಪುಷ್ಕರಡಿ ತೀರ್ಥ, ಈಗೆಲ್ಲ ತೀರ್ಥಗಳ ಹೆಸರಿನಲ್ಲಿ ಜಲಕ್ಕೆ ತೀರ್ಥ ಅಂತ ಕರೆದಿದ್ದಾರೆ. ಇಲ್ಲ ಸಾಮಾನ್ಯವಾಗಿ ತೀರ್ಥ ಅಂದ ಹೆಸರು ಗುರುಗಳಲ್ಲೂ ನಾವು ಕಾಣುತ್ತೇವೆ. ಆ ದೃಷ್ಟಿಯಿಂದ ತೀರ್ಥ ಅಂದರೆ ಶಾಸ್ತ್ರನೂ ಹೌದು, ತೀರ್ಥ ಅಂದರೆ ನೀರೂ ಹೌದು. ಹೊರಗಿನ ನೀರಿನಿಂದ ದೇಹ ಶುದ್ಧಿ ಆದರೆ ಈ ಒಳಗಿನ ನೀರಿನಿಂದ ಮನಃಶುದ್ಧಿ ಆಗೋದ್ರಿಂದ ಅದು ಬೇಕೇ ಬೇಕು. ಒಂದು ದೇಹ ಶುದ್ಧಿ ಒಂದು ದೃಷ್ಟಿಯಿಂದ ಕೆಲವರು ಸಾಮಾನ್ಯವಾಗಿ ಇಟ್ಕೊಂಡಿರ್ತಾರೆ ಒಂದು ಹಂತದ ಜನ, ಆದರೆ ಮನಃಶುದ್ಧಿ ಬಗ್ಗೆ ಗಮನ ಕೊಡೋದಿಲ್ಲ. ಯಾಕೆ ಒಳ್ಳೆ ಪ್ಯೂರ್ ಆಗಿರ್ತೇವಲ್ಲ ಅಂದರೆ ಶಾಸ್ತ್ರ ಕೇಳಿಲ್ಲ ಅಂದರೆ ಪ್ಯೂರಿಟಿ ಚಾನ್ಸೇ ಇಲ್ಲ ಅಂತ ಅರ್ಥ. ಏನೇ ಇದ್ರು ಕೂಡ ಅದು ಹೈ ಕ್ಲಾಸ್ ಅಲ್ಲವೇ ಇಲ್ಲ, ಅದು ಭಾರಿ ಬುದ್ಧಿವಂತ ಕ್ವಾಲಿಫಿಕೇಶನ್ಡೇ ಇಲ್ಲ, ಏನು ಬಾಡಾಗಿ ಇಲ್ಲವೇ ಇಲ್ಲ. ಎಲ್ಲರಲ್ಲೂ ಪಟ ಪಟ ಉತ್ತರ ಕೊಡ್ತಾರೆ, ಕ್ವಾಲಿಫಿಕೇಶನ್ ಇಲ್ಲ, ಅಪಾರ್ಟ್ಮೆಂಟ್ ಆಗೋದಿಲ್ಲ ಅವನು. ಆ ತರಹ ಇವತ್ತು ಶಾಸ್ತ್ರದಿಂದನೇ ಜ್ಞಾನ ಶುದ್ಧಿ ಆಗೋದ್ರಿಂದ ಶಾಸ್ತ್ರಜ್ಞಾನವನ್ನು ಬಿಟ್ಟು ನಾವು ಶುದ್ಧಿ ಓದಲಿಕ್ಕಾಗೋದಿಲ್ಲ. ಅದಕ್ಕೇನೆ ಗೀತಾ ಸುಗೀತಾ ಕರ್ತವ್ಯ ಇವನ್ನೈಹಿ ಶಾಸ್ತ್ರ ಸಂಗ್ರಹ, ಭಗವದ್ಗೀತೆಯನ್ನ ಪ್ರತಿನಿತ್ಯ ಕೇಳಿ ಅಂತ ಹೇಳಿದ್ದಾರೆ. ಯಾಕೆ ನೀರು ಅಮೃತದ ನೀರದು, ಬರೀ ಸಾಮಾನ್ಯ ನೀರಲ್ಲ, ಮನ ಶುದ್ಧವಾಗುತ್ತೆ. ಎಷ್ಟೊಂದು ಶ್ಲೋಕ ಅರ್ಥವಾಗುತ್ತೋ ಬಿಡುತ್ತೋ, ಒಳ್ಳೆಯ ಪರಿಣಾಮ ಕೊಡುತ್ತೆ. ಒಳ್ಳೆ ತಮಿಳು ಹಾಡು ಹೇಳ್ತಾ ಇರ್ತಾರೆ, ಕನ್ನಡ ಏನು ತಿಳಿದಿಲ್ಲ, ರಾಗ ಹೇಗೆ ಅರ್ಥ ಆಗುತ್ತೆ ನೋಡಿ. ಸಂಗೀತ ಕಚೇರಿಗೆ ಹೋದ ಕಾಲಕ್ಕೆ ಅವನು ಸಾಹಿತ್ಯ ಎಷ್ಟೋ ಜನಕ್ಕೆ ಅರ್ಥವಾಗೋದಿಲ್ಲ, ಕೆಲವೊಮ್ಮೆ ಸಾಹಿತ್ಯ ಇರೋದು ಅಷ್ಟಕ್ಕಷ್ಟೇ ಇರುತ್ತೆ. ಆ ಹೇಳರಿಗೆ ಅರ್ಥ ಆಗಿರಲ್ಲ, ಎಷ್ಟೋ ಸಲ ಪ್ರಹ್ಲಾದ ನಾಪಿತ ಬಾಧಿಸುತ್ತಿರುವಾಗ ಅಂತ ಹೇಳಿದರೆ ಹೇಳರಿಗೆ ಅರ್ಥ ಆಗಿರೋದಿಲ್ಲ. ಆ ಸಂಗೀತ ಪ್ರಕಾಶ ಅವರು ಜೋಡಿಯಾಗಿ ಕುಡಿಸ್ಬಿಡ್ತಾರೆ, ಪ್ರಹ್ಲಾದ ನಾಪಿತ ಬಾಧಿಸುತ್ತಿರುವಾಗ. ಪ್ರಹ್ಲಾದ ನಾಪಿತ, ನಾಪಿತ ಅಂದ್ರೆ ಪ್ರಹ್ಲಾದನ ನಾಪಿತ ಅಂತ ಹೇಳ್ಬಿಟ್ಟೆ ಕ್ಷೌರಿಕ ಅಂತ ಅರ್ಥ ಆಗ್ಬಿಡುತ್ತೆ. ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗ ಬಿಟ್ಟು ಹೋಗ್ತಾರೆ. ಅವ್ರು ಹೇಳೋ ತಾವು ಸಂಗೀತ ತಲಾಕೆಯನ್ನು ಕೂತಿರ್ತಾರೆ, ಹೇಳೋರಿಗೂ ಲೆಕ್ಕ ಇಲ್ಲ, ಕೇಳೋರಿಗೂ ಇಲ್ಲ. ಸಂಗೀತಗಾರ 90% ಜನ ಸಾಹಿತ್ಯ ಶುದ್ಧಿ ಗಮನ ಕೊಡೋದಿಲ್ಲ, ಕೆಲವರು ಎಕ್ಸೆಪ್ಷನ್ಸ್ ಇರ್ತಾರೆ. ಅದೇ ರೀತಿಯಲ್ಲಿ ಸಾಹಿತ್ಯ ಬರೋ ಎಷ್ಟೋ ಜನಕ್ಕೆ ಸಂಗೀತ ಜ್ಞಾನ ಏನಾದ್ರು ಅಪಸ್ವರ ಬಂದ್ಬಿಡಬಹುದು. ಆದರೆ ನಮಗೆ ಬರೀ ಸಾಹಿತ್ಯದಿಂದನೂ ಸಂತೋಷವಾಗುತ್ತೆ, ಬರೀ ಸಂಗೀತದಿಂದನೂ ಹೇಗೆ ಸಂತೋಷವಾಗುತ್ತೋ, ಈ ಸತ್ಯಾಸ್ತ್ರ ಶ್ರವಣ ಅರ್ಥವಾಗಲಿ ಬಿಡಲಿ, ವಿಷ್ಣು ಶಾಸ್ತ್ರ ಓದಲಿ ಅಂತ ತಿಳಿಲಿ ಬಿಡಲಿ, ಅದಕ್ಕೊಂದು ಮಾಂತ್ರಿಕವಾದ ಶಕ್ತಿ. ಲೆಟರ್ ಕೊಟ್ಟಿರ್ತಾರೆ, ಓದಿ ಕೊಡ್ತಾರೆ, ಲೆಟರ್ ಏನು ಬರೆದ್ರೆ ಗೊತ್ತೇ ಇಲ್ಲ ಅವನಿಗೆ, ಲೆಟರ್ ಕೊಡ್ತಾನೆ ಇವನಿಗೆ ಅರ್ಥನೂ ಆಗಲ್ಲ, ಓದಿದರೆ ನೋಡಿ ತಕ್ಷಣ ಕೆಲಸ ಆಗಿಬಿಡುತ್ತೆ. ಆ ಥರ ಅಂದರೆ ತಿಳಿದೇ ತಿಳ್ಕೊಂಡೇ ಮಾಡಬೇಕಾದ, ಯಾವುದನ್ನು ತಿಳಿದೇ ಮಾಡಬಾರ್ದು, ಯಾವುದನ್ನು ತಿಳಿದೇ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳಿ ಬಿಡ್ಲಕ್ಕೂ ಹೋಗಬಾರ್ದು. ನಮಗೆ ತಿಳಿದಷ್ಟು ಮಾಡೋ ಪ್ರಯತ್ನ ಪಡ್ತಿರ್ಬೇಕು, ಯಾವಾಗಲೂ ಪೂರ್ತಿ ತಿಳ್ಕೊಳ್ಳೋದು ಯಾವಾಗಲೂ ದುಸ್ತರನೇ ಅಂತ ನಾವು ಅಜ್ಞಾನದಲ್ಲಿರಲಿಕ್ಕೂ ಇಷ್ಟಪಡಬಾರ್ದು. ಪೂರ್ತಿ ತಿಳ್ಕೊಳ್ಳೋದಕ್ಕಾಗ ನಿರಾಶರೂ ಆಗಬಾರ್ದು, ನಾವು ಬ್ಯಾಲೆನ್ಸ್ ಮಾಡಬೇಕು. ಎಷ್ಟೋದೇ ಅತಿರೇಕಗಳು, ನಿಮ್ಗೇನು ಗೀತೆ ತಿಳಿಯುತ್ತೆ ಅಂತ ಡಿಸ್ಕರೇಜ್ ಮಾಡಿಬಿಡೋದು. ಹೌದು, ಗೀತೆ ಯಾರಿಗೆ ತಿಳಿಬೇಕು, ಭಾರಿ ದೊಡ್ಡ ಗ್ರಂಥ, ಪೂರ್ತಿ ತಿಳಿಯೋದು ಸಾಮಾನ್ಯ ಅಲ್ಲ ಅಂತ ಬಿಟ್ಟರೆ ಆಗತ್ತಾ? ಸಮುದ್ರ ಭಾರಿ ದೊಡ್ಡದು ಅಂತ ಸ್ನಾನ ಮಾಡದೇ ಇರ್ಲಿಕ್ಕಾಗತ್ತಾ? ಬಾವಿ ಹಾಳಾಂತ ಬಾವಿ ಹಾಳಾಂತ ನೀರು ಸೇರ್ಕೊಳ್ಳದೇ ಇರಲಿಕ್ಕೆ ಆಗ ಸಾಧ್ಯ ಇಲ್ವೋ, ಅದೇ ರೀತಿಯಲ್ಲಿ ನಮಗೆ ಅದು ಹಿಡಿದು ನಮಗೆ ಸ್ನಾನ ಮಾಡೋ ಶಕ್ತಿ ಇಲ್ಲದೆ ಇರಬಹುದು. ಒಂದು ಕೊಡದಲ್ಲಿ ಹೇಗೆ ಸೇರ್ತಾನಲ್ಲ, ಆ ಟೈಪ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಶಾಸ್ತ್ರಾರ್ಥವನ್ನು ತಿಳಿದು ಪ್ರಯತ್ನ ಪಟ್ಟರೆ ಒಳ ಮನಃಶುದ್ಧಿ ಬರುತ್ತೆ. ಅದೆಲ್ಲ ಕೂಡ ಅಚ್ಚು ಶೌಚಂ ಅದ್ರೋಹ ನಾತಿಮಾನಿತ, ಅದ್ರೋಹ ದ್ರೋಹ ಮಾಡದಿರುವಿಕೆ, ಇದೊಂದು ಕಲಿಯುಗದ ಭಾರಿ ದೊಡ್ಡ ವಿಷಯ. ಸಾಮಾನ್ಯವಾಗಿ ದ್ರೋಹ ಅಂದ್ರೆ ಕಾಮನ್ ಆಫೀಸ್ನಲ್ಲಿ ದ್ರೋಹ ಮಾಡಿಬಿಟ್ಟ, ಇಲ್ಲಿ ದ್ರೋಹ ಮಾಡಿದ, ನಂಬಿಕೆಯ ದ್ರೋಹ ಅಂತ ಪದ ಕೇಳಿಬಿಟ್ಟಿದ್ದೇವೆ. ನಂಬಿಕೆಯ ದ್ರೋಹ ಎಂದೂ ಆ ಕೆಲಸ ಮಾಡಬಾರದು. ತಪ್ಪಾಗಬಹುದು, ತಪ್ಪು ಬೇರೆ ದ್ರೋಹ ಬೇರೆ. ದ್ರೋಹ ಶಬ್ದ ಇಂಟೆನ್ಷನ್ ಇರುತ್ತೆ, ದೋತ್ರ ಯಾವುದು. ದ್ರೋಹ ಅನ್ನೋ ಪದಕ್ಕೆ ಇಂಟೆನ್ಷನ್ ಮಾಡಿದ್ರೆ ದ್ರೋಹ, ಹೋಗ್ತಿದ್ದ ಬಿದ್ದ, ನೀವಾಡಿದ ಬಿದ್ದ ಗೊತ್ತಾಗಲಿಲ್ಲ, ಯಾರು ಬೀಳಿಸ್ತ ಅದು ದ್ರೋಹವಾಯ್ತ, ಅಕಸ್ಮಾತ್ ತಪ್ಪಾಯ್ತು, ಲೆಕ್ಕ ತಪ್ಪಾಯ್ತು, ಅದು ತಪ್ಪು, ದ್ರೋಹ ಅಲ್ಲ. ಆದರೆ ಉದ್ದೇಶಪೂರ್ವಕವಾಗಿ ಇದು ಮಾಡಿದ ಅದು ದ್ರೋಹ ಆಗತ್ತ. ಇವತ್ತು ದ್ರೋಹವನ್ನು ಎಂದೂ ದೈವಿ ಸಂಪತ್ತಿನವರು ಮಾಡೋದಿಲ್ಲ. ಅದ್ರೋಹ ನಾ ಅತಿಮಾನಿತ, ಇದೆಲ್ಲ ನಾವು ಅನುಸರಿಸಬೇಕಾದ್ರೆ ತುಂಬಾ ಬಾಡಿ ತಪ್ಪು ಮಾಡ್ತಾರೆ. ಯಾರಿಗೋ ಹೇಳುತ್ತೆ, ಪಾಪ ಕೆಲಸದವರಿಗೋ ಕೂಲಿಯವರಿಗೋ ದಾರಿಯಲ್ಲಿ ಹೋಗೋರಿಗೋ ಮೋಸ ಮಾಡಿಬಿಡ್ತಾರೆ, ಕೇಳಿದ್ರೆ ಅವನೇ ಮಹಾ ದೊಡ್ಡವನು ಬಿಡು, ಅವನ ಹಣೆ ಬರ ಅಷ್ಟರಲ್ಲೇ ಇದೆ, ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಇವತ್ತು ಯಾರಿಗೂ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು, ಯಾಕೆ ಒಳಗೆ ದೇವರಿದ್ದಾನೆ, ಅದನ್ನು ಮರಿಬಾರ್ದು. ದೇಹ ಬೇರೆ ಜೀವ ಬೇರೆ, ಒಳಗೆ ದೇವರಿದ್ದಾನೆ. ಇವತ್ತು ಕಂಡಕ್ಟರ್ ಹೊಡೆಯೋದು ದೊಡ್ಡದಲ್ಲ, ಅದು ಸರ್ಕಾರದ ಪ್ರತಿನಿಧಿಯವರು. ಸರ್ಕಾರದ ಪ್ರತಿನಿಧಿಯಾಗಿ ಅವನಿರೋದ್ರಿಂದ ಅವ್ನು ಹೊಡೆದ ಸರ್ಕಾರಕ್ಕೆ ಹೊಡೆದಾಗ ಲೆಕ್ಕ, ಅದು ಪ್ರತಿಯೊಬ್ಬರಲ್ಲೂ ವಿದ್ಯಾವಿರಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇ ಚ ಪಂಡಿತಾಹ ಸಮದರ್ಶಿನಃ. ಐದನೇ ಅಧ್ಯಾಯದಲ್ಲಿ ಶ್ಲೋಕ ಬಂದುಬಿಟ್ಟಿದೆ. ಯಾರಲ್ಲೂ ಕೂಡ ನಾವು ದ್ರೋಹ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಆನೆಯನ್ನು ಕಂಡ್ರೆ ಹೆದರ್ತೇವೆ, ಯಾಕೆ ಒಳಗೆ ದೇವರಿದ್ದಾನಂತ ಅಲ್ಲ, ಓ ಆನೆ ಭಯಂಕರ ಅಂತ ಹೆದರಿಬಿಡುತ್ತೆ. ನಾಯಿನ ಕಂಡ್ರೆ ಹೆದರ್ತಾನೆ, ಒಳಗೆ ದೇವರಿದ್ದಾನೆ ಅಂತ ನಾಯಿ ಕಂಡು ಹೆದರ್ತಾನೆ, ಹಸುನ ಕಂಡ್ರೆ ಹೊಡೆದು ಬಿಡ್ತಾನೆ ಹೋಗಿಬಿಟ್ಟು. ಯಾತಕ್ಕೆ ಅಲ್ಲೂ ಜಾಸ್ತಿ ದೇವರಿದ್ದಾರೆ, ಅದು ಆಶ್ಚರ್ಯ. ಬೇರೆ ಸನ್ನಿಧಾನಕ್ಕಿಂತ ಜಾಸ್ತಿ ಇದ್ದಾರೆ, ಜನ ಗೊತ್ತಿಲ್ಲ ಅಂದ್ರೆ ವಸ್ತು ನೋಡಿ ಹೆದರೋದು ಬೇರೆ. ಚಿಕ್ಕ ಮಗು ಯಾವುದೋ ಜಾತಿ ಏನೋ ಇದು ಕೊಳಕು, ನಾವು ದ್ರೋಹ ಮಾಡಕ್ಕೆ ಬರೋದಿಲ್ಲ, ಯಾಕೆ ಒಳಗೆ ದೇವರಿದ್ದಾನೆ ಅದನ್ನ ಅರ್ಥ ಮಾಡ್ಕೋಬೇಕು. ಆ ರೀತಿ ಅರ್ಥ ಮಾಡಿಕೊಂಡ್ರೆ ಸಮಾಜದಲ್ಲಿ ಮೋಸ ವಂಚನೆ ಬರೋ ಚಾನ್ಸಸ್ಸೇ ಇರೋದಿಲ್ಲ. ವ್ಯಕ್ತಿ ಬೇರೆ, ಅಲ್ಲಿರ್ತಕ್ಕಂಥ ಶಕ್ತಿ ಬೇರೆ, ಅಲ್ಲಿರ್ತಕ್ಕಂಥ ಭಗವಂತನ ಸನ್ನಿಧಾನ ದೊಡ್ಡದು. ಅದ್ರೋಹ ಕೆಲವರು ಇರ್ತಾರೆ, ತುಂಬ ಹಳಸಿ ಹೋಗಿದೆ ತಾನೆ, ಬಿಚ್ಚಕ್ರೆ ಆಗ್ಬಿಟ್ರಾಯ್ತು, ಹಳಸಿದ್ ದಾವು ತಿನ್ಬಾರ್ದು ಬಿಚ್ಚಕ್ಕೆ ಆಗ್ತಿಂತಾನಾಗಿದ್ರೆ ತಪ್ಪಲ್ವೇನು? ಆದ್ರೆ ಕೆಲಸ ಅವನಾಗಿ ಕೇಳಿದ್ರು ಕೊಡಬಾರದು, ಇಲ್ಲ ಒಳ್ಳೇದಲ್ಲ ಅದು, ಶಾಸ್ತ್ರ ನಿಷಿದ್ಧ, ಹಾಗೆಲ್ಲ ತಿನ್ನಬಾರದು. ಈ ಒಳ್ಳೇದನ್ನು ಕೊಡಬೇಕು, ಉಳಿದಿದ್ದನ್ನು ಕೊಡೋದು ಬೇರೆ, ಕೆಟ್ಟಿದ್ದನ್ನು ಕೊಡೋದು ಬೇರೆ. ಉಳಿದಿದ್ದನ್ನು ಕೊಡೋದು ಸರ್ಪ್ಲಸ್, ಕೆಟ್ಟದ್ದಲ್ಲ ಅದು. ಕೆಟ್ಟಿದ್ದು ಅಂದ್ರೆ ತಾನು ತಿನ್ನಲಾರ ಇನ್ನೊಬ್ರಿಗೆ ಕೊಡ್ತಾನೆ. ಶಾಸ್ತ್ರ ಹೇಳ್ತಾನೆ, ನಿಮಗೇನು ಆಗೋದಿಲ್ಲ, ಇನ್ನೊಬ್ರಿಗೆ ಕೊಡ್ಲಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಆತ್ಮನ ಪ್ರತಿಕೂಲಾನಿ ಪರೇಶಾಮ್ನ ಸಮಾಚಾರಿ, ಯಾವುದು ನಮಗೆ ಕೆಟ್ಟದ್ದು ಅಂತ ಗೊತ್ತಿದೆ ಅದು ಇನ್ನೊಬ್ರಿಗೆ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಇದು ಅದ್ರೋಹ ಅನ್ನೋ ಪದ ಬಹಳ ಮುಖ್ಯವಾದ ಪದ. ದ್ರೋಹ ಮಾಚಾರಿ ಭಾಗವತಲ್ಲಿ ಬರುತ್ತೆ, ನಾ ಪರದ್ರೋಹ ಮಾಚಾರಿ, ಇನ್ನೊಬ್ಬರಿಗೆ ಎಂದೂ ದ್ರೋಹವನ್ನು ಮಾಡಲಿಕ್ಕೆ ಹೋಗಬೇಡಿ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದೈವಿ ಸಂಪತ್ತು ಅನ್ನೋದು ಎಷ್ಟಿದೆ ಇದರಲ್ಲಿ ನೋಡಿ. ಜಾತಿ ಪಂಥದ ಒಂದು ಕಡೆ ಹೆಸರಿಲ್ಲ, ಒಂದು ಕಡೆ ಹೆಸರಿಲ್ಲ. ಈ ಗುಣಗಳು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಪ್ರಹ್ಲಾದನೇ ದೈತ್ಯ, ಪ್ರಹ್ಲಾದ ದೈತ್ಯ ಎಂಥ ದೊಡ್ಡ ದೇವತೆ ಅಂದ್ರೆ ಗುಣಗಳಿಂದಾಗಿ ದೊಡ್ಡ ದೇವತೆಯ. ಕನಕದಾಸರು ಬ್ರಾಹ್ಮಣರಲ್ಲ, ಆದರೆ ವ್ಯಕ್ತಿತ್ವದ ಎಷ್ಟು ಮೇಲಿದ್ದವರು. ತೀರ್ಥವನ್ನು ಕೊಡುವಾಗ ಕನಕನ್ನ ಕರೆಯೇನಲ್ಲು, ವ್ಯಾಸರಾದರೂ ಕರ ತೀರ್ಥ ಕೊಡ್ತಿದ್ರು. ಕನಕದಾಸನ ಮೇಲೆ ದಯ ಮಾಡಲು ವ್ಯಾಸಮುನಿ ಮಠದವರೆಲ್ಲ ದೂರಿಗೊಂಬುವರು. ಪುರಂದರದಾಸರ ದೇವರನಾಮದಲ್ಲಿ ಕನಕದಾಸರ ಯಾವ ಗುಣವನ್ನು ನೋಡಿದರು ವ್ಯಾಸರಾಯರು? ಅವರು ನೋಡಿದ್ದು ಈ ದೈವಿ ಸಂಪತ್ತ. ದೇವರು ಬೇರೆ, ದೈವಿ ಸಂಪತ್ತು ಬೇರೆ. ದೈವಿ ಸಂಪತ್ತಿದ್ದಲ್ಲೇ ದೇವರಿರ್ತಾನೆ, ಆ ವ್ಯಾಡಿಸಿಕೊಂಡ ವ್ಯಕ್ತಿ ಪೂಜ್ಯನಾಗ್ತಾನೆ. ದೇವರು ದೇವರೇನೆ, ಉಳಿದವರು ಉಳಿದವರೇನೆ. ಆದರೆ ದೈವಿ ಸಂಪತ್ತನ್ನ ಎಷ್ಟು ಸಾಧ್ಯವಾಗುತ್ತೆ ಅಳವಡಿಸಿಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ಏನು ಬಡವ ಏನಿರೋದಿಲ್ಲ, ಭಾರಿ ಶ್ರೀಮಂತ ಅಂತ ಕರೆದು ಬಿಡು. ಏನು ಪೈಸೆ ಕೂಡ ಇಲ್ಲ ಶ್ರೀಮಂತ ಅಂತ ಕೇಳಿದರೆ ಎಷ್ಟು ಗುಣ ಇವೆ ನೋಡಿ, ಇದು ಸಂಪತ್ತು. ಇದಕ್ಕಿಂತ ದೊಡ್ಡ ಸಂಪತ್ತು ಯಾವ್ದು ಸಿಗುದು? ಯಾವ ಸಂಪತ್ತು ಹಿಂದೆ ಬರೋದಿಲ್ಲ, ಜನ್ಮದಿನಕ್ಕೆ ಗುಣಗಳೆಲ್ಲ ಹಾಗೆ ಹೋಗ್ತಾನೆ ಇರುತ್ತೆ. ಆದ್ದರಿಂದ ದೈವಿ ಸಂಪತ್ತು ಅಂತ ಇದರಲ್ಲಿ ಎಲ್ಲೂ ಹಣ ಅಂತ ಹೇಳಲೇ ಇಲ್ಲ. ನಾವೇನು ಸಂಪತ್ತು ಅಂತ ತಿಳ್ಕೊಂಡಿದ್ದೆ, ಒಂದು ಮನುಷ್ಯ ಮನೆ ಇರುವಿಕೆ, ಬ್ಯಾಂಕ್ ಬ್ಯಾಲೆನ್ಸ್ ಇರುವಿಕೆ, ಒಂದು ಹೇಳಿಲ್ಲದ್ರೊಳಗೆ. ಇಷ್ಟು ಗುಣದಲ್ಲಿ ಶ್ರೀಮಂತಿಕೆಯನ್ನು ಲೌಕಿಕ ಸೇರಿಸಲೇ ಇಲ್ಲ, ಎಲ್ಲ ಮಾನಸಿಕ ಶ್ರೀಮಂತಿಕೆಯನ್ನು ವರ್ಣನೆ ಮಾಡಿ. ಅದು ಹೊರಗಿನ ಶ್ರೀಮಂತಿಕೆ ಎಂಬುದು ಕೌಂಟ್ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಅದು ಇದ್ರೆ ಸರಿ, ಇಲ್ಲೋದ್ರೆ ಇಲ್ಲವೇ ಇಲ್ಲ. ಅದು ಮಸ್ಟ್ ಅಲ್ಲ, ಆಪ್ಷನ್ ಅಲ್ಲ, ಇದು ಮಾತ್ರ ಕಂಪಲ್ಸರಿ. ಸಂಪತ್ತು ಅಂತ ಕರೆದು ಗುಣಲಕ್ಷಣಗಳನ್ನೇ ಹೇಳ್ತಾರೆ, ಅದು ಭಾರಿ ಮುಖ್ಯವಾದದ್ದು. ಆ ಹಿನ್ನೆಲೆಯಲ್ಲಿ ಅದ್ರೋಹ ನಾ ಅತಿಮಾನಿತ, ನಾ ಅತಿಮಾನಿತ. ನಮ್ಮಲ್ಲಿ ಸ್ವಾಭಿಮಾನ ಇರೋದು ಏನೂ ತಪ್ಪಲ್ಲ, ಅದು ಮೀರಬಾರದು, ಅತಿಮಾನಿತ ಆಗಬಾರದು. ಮಾನಿತ ಬೇರೆ, ಅತಿಮಾನಿತ ಬೇರೆ. ನಮ್ಮ ಆತ್ಮಗೌರವ ಇಟ್ಟುಕೊಳ್ಳೋದು, ವಿಶ್ವಾಸ ಏನು ತಪ್ಪಲ್ಲ, ಆದರೆ ಅದು ಮಿತಿ ಮೀರಿತು ಅಂತ ಹೇಳಿದರೆ ಅದು ದೈವಿ ಸಂಪತ್ತಾಗೋದಿಲ್ಲ, ಅಸುರಿ ಸಂಪತ್ತಾಗುತ್ತೆ. ಇಷ್ಟು ಇಷ್ಟು ಹೇಳಿ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಈ ಸಂಪತ್ ದೈವಿ ಸಂಪತ್ತನ್ನು ಯಾವನು ಅಭಿಜಾತ ಅಂದ್ರೆ ಏನು ಗೊತ್ತೇನು, ಅದನ್ನು ಸ್ವರೂಪವಾಗಿ ಹೊಂದಿರ್ತಾನೆ. ಇದೆಲ್ಲ ನ್ಯಾಚುರಲ್, ಇವೆಲ್ಲ ನ್ಯಾಚುರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೊರತು ಬೇರೆ ಅಲ್ಲ. ಹಾಲು ಬೆಳಗಿರುತ್ತೆ, ಪೇಂಟ್ ಹೊಡೆದಿರ್ತಾರೆ ಯಾರು, ಅದಕ್ಕೆ ಬಿಳಿ ಬಣ್ಣ ಹೊಡೆದಿರ್ತಾರ, ಹಾಲು ಬೆಳಗಿರುತ್ತೆ, ಅದು ಹೇಗೋ ಇವಿಷ್ಟು ಕೂಡ ಸಜ್ಜದರಿಗೆ ನ್ಯಾಚುರಲ್ ಅಂತ ಅರ್ಥ. ಸಜ್ಜದರಿಗೆ ನ್ಯಾಚುರಲ್, ಕಲಿಸ್ಕೊಡ್ತೇವೆ ಬರೋ ಗುಣಗಳೆಲ್ಲ ಇವೆಲ್ಲ ಕೂಡ. ಆದರೆ ಕಲಿತ್ರೆ ಉಪಯೋಗ ಏನು ಅಂದರೆ ಇರೋ ಗುಣಗಳು ಒಳ್ಳೆ ಕ್ಲೀನ್ ಆಗುತ್ತೆ. ಈ ಬಂಗ ವಜ್ರ ಇರುತ್ತೆ, ವಜ್ರ ಇರುತ್ತೆ, ಸಾಣೆ ಹಿಡಿದ್ರೆ ಹೊಳೆಯುತ್ತೆ, ಈ ಕಲ್ಲನ್ನು ಸಾಣೆ ಹಿಡಿದ್ರೆ ಪುಡಿ ಪುಡಿ ಆಗುತ್ತೆ, ಏನು ಉಪಯೋಗ ಇಲ್ಲ ಅದರಿಂದ. ಸಾಣೆ ಹಿಡಿಯೋದು ಕಲ್ಲನ್ನಲ್ಲ, ವಜ್ರವನ್ನು. ಈ ಶಾಸ್ತ್ರ ಉಪಯೋಗ ಯಾರಿಗೆ? ವಜ್ರದ ಗುಣ, ವಜ್ರದಲ್ಲಿ ಪಾಲಿಶ್ ಮಾಡಿರೋ ಇನ್ನು ಕೂಡ, ಆ ಪಾಲಿಶ್ ಮಾಡೋ ಕೆಲಸ ಈ ಶಾಸ್ತ್ರ ಮಾಡುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ, ಎಷ್ಟು ಓದಿರ್ತಾರಲ್ಲ ಯಾಕೆ ಮೋಸ ಮಾಡ್ತಿರ್ತಾರೆ ಅಂದ್ರೆ, ಕಲ್ಲಿಗೆ ಸಾಣೆ ಹಿಡಿದ್ರೆ ಏನು ಉಪಯೋಗ, ಏನು ಪ್ರಯೋಜನ ಇಲ್ಲ ಅಂತ. ಆದರೆ ಸರಿಯಾದ ಅರ್ಹತೆ ಇದ್ದವನು ಓದಿದರೆ ಅದು ಭಾರಿ ಮಹತ್ವ ಬರಲೇಬೇಕು. ಆ ಓದು ಎಂಬುದು ಮೇನ್ ಅಲ್ಲ, ಸ್ವರೂಪ ಮೇನ್. ಅದಿದ್ರೆ ಓದೋದು ಭಾರಿ ದೊಡ್ಡದು. ಬೆಳಕು ಹಾಕಿ ದೀಪ ಹಾಕಿದ್ರೆ ಕಾಣೋದು ಯಾವುದು? ಇದ್ರೆ ಕಾಣತಿಲ್ಲದವರು ಏನು ಕಾಣುತ್ತೆ? ಆ ಥರ ಶಾಸ್ತ್ರ ಬೆಳಕಿದ್ದ ಹಾಗೆ ಅವನಲ್ಲಿ ಗುಣಗಳಿದ್ರೆ ವಿಕಾಸವಾಗುತ್ತೆ, ಗುಣಗಳಿಲ್ಲದೆ ಹೋದ್ರೆ ಏನು ಪ್ರಯೋಜನ ಬರೋದಿಲ್ಲ. ನಾನು ಅರ್ಥ ಮಾಡಿಕೊಂಡ್ರೆ ನಾವು ಬಹಳ ಗಂಭೀರ ಯೋಚನೆ ಮಾಡಬೇಕು, ನಾವು ಯಾವ ಕೆಟಗರಿಗೆ ಸೇರುತ್ತೇವೆ ಯೋಚನೆ ಮಾಡಬೇಕು. ನಮ್ಮಲ್ಲಿ ಎಷ್ಟು ಗುಣಗಳಿವೆ ಪೇಪರ್ಲ್ಲಿ ಹಾಕಿರ್ತಾರೆ ನೋಡಿ, ಪರೀಕ್ಷೆ ಹಾಕಿಬಿಟ್ಟು ಇಷ್ಟಕ್ಕಿಷ್ಟು ಅಂಕಗಳು ನೀವು ಹಾಕೋತಾ ಹೋಗ್ರಿ ಅಂತ ಹೇಳ್ತಾರೆ. ಇಷ್ಟಕ್ಕಿಷ್ಟು ಗುಣಗಳು ಹಾಕಿಬಿಟ್ಟು ನಿಮಗೆ ಮತ್ತೆ ಮತ್ತೆ ಹಸಿವಾಗುತ್ತಾ ಇದೆಯಾ? ಹೌದು ಇಲ್ಲ, ಅದೇ ರೀತಿಯಲ್ಲಿ ನೀವು ಪುನಃ ಪುನಃ ಮೈ ಬರುತ್ತಾ ಹೌದು ಇಲ್ಲ ಎಲ್ಲ ಹೇಳ್ಬಿಟ್ಟು ಈ ರೀತಿ ಇದೆ ಈ ರೋಗ ಇದೆ ಇಲ್ಲ ಅಂತ ಹೇಳ್ತಾರಲ್ಲ ಆಟ ರೋಗಗಳ ಲಕ್ಷಣಕ್ಕೆ ಹೇಗೆ ಒಂದು ಮೆಥಡ್ಸ್ ಇದೆಯೋ ಇವತ್ತು ನಾವಿದೆಲ್ಲ ಯೋಚನೆ ಮಾಡಿ ನಮ್ಮಲ್ಲಿ ಭಯ ಎಷ್ಟಾಗುತ್ತೆ ತ್ಯಾಗದ ಬುದ್ಧಿ ಎಷ್ಟಿದೆ ದಾನದ ಬುದ್ಧಿ ಎಷ್ಟಿದೆ ಜ್ಞಾನಯೋಗ ವ್ಯವಸ್ಥಿತಿ ಎಷ್ಟಿದೆ ದ್ರೋಹ ಮಾಡದಿರುವಿಕೆ ಎಷ್ಟಿದೆ ಅದೆಲ್ಲ ನೋಡ್ತಾ ಹೋದರೆ ನಾವು ಯಾವ್ದಕ್ಕೆ ಸೇರ್ತೇವೆ ಅಂತ ಗೊತ್ತಾಗಿಬಿಡುತ್ತೆ. ಅದಕ್ಕೆ ಅಭಿಜಾತ ಅಂತ ಪದ ನ್ಯಾಚುರಲ್ ಇರೋದ್ರಲ್ಲ ಅಪ್ಲೈ ಆಗ್ತಕ್ಕಂಥದ್ದು. ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ ಇಷ್ಟು ಹೇಳಿ ಈಗ ಆಸುರಿ ಸಂಪತ್ತನ್ನು ಹೇಳ್ತಾರೆ. ದಂಭೋ ದರ್ಪೋ ಅಭಿಮಾನಶ್ಚ ಲೋ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿದಾತಸ್ಯ ಪಾರ್ಥ ಸಂಪದ ವಾಸುರೀಂ. ಒಂದೇ ಶ್ಲೋಕದಲ್ಲಿ ಮೊದಲು ಒಂದು ಸಾರ, ಇಷ್ಟು ಶ್ಲೋಕದಲ್ಲಿ ದೈವಿ ಸಂಪತ್ತಿನ ಬಗ್ಗೆ ಹೇಳಿ ಒಂದೇ ಶ್ಲೋಕದಲ್ಲಿ ಆಸುರಿ ಸಂಪತ್ತಿನ ಪ್ರಧಾನ ಲಕ್ಷಣಗಳನ್ನು ಪರಮಾತ್ಮ ಹೇಳುತ್ತಾರೆ. ಮೊದಲನೇದಾಗಿ ದಂಭ ದರ್ಪ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂಚ ಅಭಿಜಾತಸ್ಯ ಪಾರ್ಥ ಸಂಪದಂ ಆಸುರೀಂ. ಇಲ್ಲಿ ಬಿಡಿಸಿ ನೋಡಬೇಕು. ಮೊದಲನೇದಾಗಿ ದಂಭ, ಈ ದಂಭ ಅನ್ನೋದು ಅಸುರ ಮೊದಲ ಲಕ್ಷಣ. ಅದು ಕನ್ನಡದಲ್ಲಿ ಜಂಭ ಅಂತ ಬಂದಿದ್ದ ಹಾಗೇನೆ, ದಂಭ ಅಂದ್ರೆ ಒಂದೇ ಜಂಭ ಅಂದ್ರೆ ಒಂದೇ. ಸಂಸ್ಕೃತದಲ್ಲಿ ದಂಪತಿ ಅಂತ ಒಂದು ಪದ ಇದೆ, ದಂಪತಿ ಅಂತ ಪದ ಇದೆ. ಅದಕ್ಕೆ ಈಕ್ವಲ್ ಅಂತ ಇನ್ನೊಂದು ಪದ ಜಂಪತಿ ಅಂತ ಒಂದು ಪದ ಇದೆ. ದಂಪತಿ ಜಂಪತಿ ದಾ ಜಾಗಗಳು ಈಕ್ವಲ್ ಅಂತ ಆಗ್ತವೆ. ಸೊ ದಂಭ ಕನ್ನಡದಲ್ಲಿ ಜಂಭ ಅಂತ ಆಯ್ತಷ್ಟೇ. ಆದ್ರೆ ಜಂಭ ಅದರಂತೆ ಜಂಭ ಪಡೋದು ಅಂತ ಏನು ಹಾಗಂದ್ರೆ ಅರ್ಥ ಟೆಕ್ನಿಕಲಿ ಅದನ್ನ ಯೋಚನೆ ಮಾಡಬೇಕು. ಮಧ್ವಾಚಾರ್ಯರ ಭಾಷ್ಯದ ವೈಶಿಷ್ಟ್ಯ ಅಂದ್ರೆ ಕೆಲವರು ಬೇಸಿಕಲಿ ಡೆಫಿನಿಷನ್ಸ್ ಕೊಡ್ತಾ ಹೋಗ್ತಾರೆ, ಬರೀ ವಿವರಣೆಗಳಲ್ಲ, ಲೆಕ್ಸ್ ಡಿಫೈನ್ ಮಾಡ್ತಾರೆ. ಬರೀ ಡಿಫೈನ್ ಅಂಡ್ ಎಕ್ಸ್ಪ್ಲೈನ್ ಅಂತ ನಾವು ಕೇಳೋದು ಯಾವಾಗ, ಡಿಫೈನ್ ಅಂಡ್ ಎಕ್ಸ್ಪ್ಲೈನ್ ಬರೀ ಎಕ್ಸ್ಪ್ಲೇಷನ್ ಕೊಡ್ತಾರೆ, ಡೆಫಿನೇಷನ್ ಎಕ್ಸ್ಪ್ಲೇಷನ್ ಮಾಡಿ ಏನು ಪ್ರಯೋಜನ. ಅದರಿಂದ ಆಚಾರ್ಯರ ಭಾಷ್ಯದ ಮೂಲಭೂತ ವೈಶಿಷ್ಟ್ಯ ಯಾವುದೇ ಪದ ಬಂದಿರಲಿ ಅದ ಡಿಫೈನ್ ಮಾಡೋದು. ದಂಭ ಅಂದ್ರೆ ಏನು, ಜ್ಞಾತ್ವಾಪಿ ಸ್ವಾಲ್ಪನೋತ್ಮತ್ವಂ ಮಹತ್ವ ಪ್ರದರ್ಶನಂ ದಂಭಃ. ಜ್ಞಾತ್ವಾಪಿ ಸ್ವಾತ್ಮನಃ ಅಲ್ಪತ್ವಂ ಮಹತ್ವ ಪ್ರದರ್ಶನಂ ದಂಭಃ. ತಾನು ಅದಕ್ಕಿಂತ ಕಡಿಮೆ ಇದ್ರು ಕೂಡ ಗೊತ್ತಿದ್ರು ಕೂಡ ತಾನು ಅದಕ್ಕಿಂತ ಕಡಿಮೆ ಅಂತ ಗೊತ್ತಿದ್ರು ಕೂಡ ಜಚ್ಚಿರೋಣ ಪಿಟೆಂಡ್ ಮಾಡ್ತಾನಲ್ಲ ಅದಕ್ಕೆ ದಂಭ ಅಂತ ಹೆಸರು. ಪ್ರದರ್ಶನ ಅದು ತನ್ನಿಂದ ಕಡಿಮೆ ಇದೆ ಬಾಡಿ ಜೋರಂಬ ತೋರಿಸೋದು ಅದು ಪದ್ಧತಿ. ಈ ದಂಭ ಅನ್ನೋ ಪದ ಅಷ್ಟು ಅಪಾಯಕರವಾದದ್ದು. ಜಂಬ ಪಡ್ತಾನೆ ಅಂತ ಹೇಳ್ತಾರಲ್ಲ ಆ ಏ ಅರ್ಥದಲ್ಲಿ ಬಂದಿದ್ದದು. ತಾನು ತನ್ನಲ್ಲಿ ಅಲ್ಪತ್ವ ಅಂತ ಗೊತ್ತಿದ್ರು ಕೂಡ ಮಹತ್ವವನ್ನು ತೋರಿಸೋದು, ತಾನು ಸಾಮಾನ್ಯ ಅಂತ ಗೊತ್ತಿದ್ರು ಕೂಡ ಅಸಾಮಾನ್ಯ ಅಂತ ತೋರಿಸೋದು, ಇದನ್ನ ಜಂಭ ಅಂತ ಕರೀತಾರೆ. ಅದು ಆಸುರಿ ಸಂಪತ್ತು. ಮುಂದೆ ದರ್ಪ, ದುರ್ಯೋಧನ ಅಂತವನೇನೆ, ದುರ್ಯೋಧನನಿಗೆ ಭಾರಿ ಜಂಭ ಇತ್ತವನಿಗೆ. ಎಷ್ಟೊಂದು ಕೇಳಿದರೆ ಇಲ್ಲೂ ಇದ್ದ ಹಾಗೆ ತನ್ನಂತ ವೀರನೇ ಇಲ್ಲ. ಅವನ ಒಂದು ವಾದ, ತನ್ನಂತ ವೀರನೇ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ, ವೀರ ಅಂತ ಒಪ್ಪೋಣಂತೆ ಯಾವಾಗ, ದಾಖಲೆ ಬೇಕೋ ಬೇಡೋ ಅದಕ್ಕೆ. ಹಿಂದೆ ಹೇಳಿದೆ, ಇಡೀ ಮಹಾಭಾರತದಲ್ಲಿ ದುರ್ಯೋಧನ ಹೋಗಿ ಒಂದಾದ ಯುದ್ಧ ಗೆದ್ಕೊಂಡು ಬಂದಿದ್ದಾನೆ ಹುಡುಕಿ ನೋಡಿಬೇಕಾದ್ರೆ. ಯಾರಾದರೂ ಬಂಪ ಭಾರತ ಬೇಕಾದ್ರೆ ಓದಿ, ಯಾರು ಬರೆದ ಭಾರತ ಬೇಕಾದ್ರೆ ಓದಿ. ಯುದ್ಧದಲ್ಲಿ ಎಂದೂ ದುರ್ಯೋಧನ ಯಾರನ್ನೂ ಗೆದ್ದು ಬಂದವನಲ್ಲ, ಅವನು ಹೇಳ್ಕೊಳ್ಳೋದು ಮಾತ್ರ ನನ್ನ ಸಮಾನನೇ ಇಲ್ಲ ಅಂತ ಹೇಳು. ತಪ್ಪಾಗ್ಲಿಲ್ಲ, ಅದು ಒಂದೀಗ ಅರ್ಹತೆಯನ್ನು ಪ್ರೂವ್ ಮಾಡೋದಕ್ಕೆ ಅವನು ಏನೂ ಇಲ್ಲ. ಅದು ಅಂದ್ರೆ ಅದರ ಸೋತು ಬಂದವನು, ಘೋಷಯಾತ್ರೆಗೆ ಹೋಗ್ತಾನೆ ಗಂಧದ ಕಡೆ ಸೋತು ಬರ್ತಾರೆ, ಇನ್ನೊಂದು ಕಡೆ ಮದುವೆಗೆ ಹೋಗ್ತಾನೆ ಜರಾಸಂಧ ಸೋಲಿಸಿ ಕಳಿಸಿಬಿಡ್ತಾರೆ. ಸೋತ್ ಸೋತ್ ಸಾಕಷ್ಟು ಬಂದಿದ್ದಾನೆ, ತೋರಿದ್ರೆ ಮಾತ್ರ ಎಂದು ಸೋಲದೇ ಇಲ್ಲದ ನಾಟಕ ಮಾಡ್ಲಿಕ್ಕೆ ಹೋಗ್ತಾರೆ. ಇದೆಲ್ಲ ದಂಭಃ ಅಂತ ಹೆಸರಿದೆ. ದಂಭಃ ದರ್ಪಃ, ಮುಂದಿನ ಮಾತು ದರ್ಪಃ ಅಂದ್ರೆ ಸತ್ಯಕ್ಕೆ ಭಯಕಾರಣೆ. ಏನು ಅಂದ್ರೆ ಅವನಿಗೊಂದು ಯೋಚನೆ ಇದೆ. ಯಕ್ಷಿಲಿ ಕೂಡ ಇಲ್ಲಿ ಮೊದಲು ಕಡಿಮೆ ಇದೆ ಹೆಚ್ಚು ತೋರಿಸ್ತಾನೆ, ಒಳ್ಳೆಯದು ಕಡಿಮೆ ಇದೆ ಹೆಚ್ಚು ತೋರಿಸ್ತಾನೆ. ಇದು ಹಾಗಲ್ಲ, ಸ್ವಲ್ಪ ಅವ್ರಿಗೆ ದೌರ್ಬಲ್ಯ ಇದೆ ಅದನ್ನು ಮುಚ್ಚಿಟ್ಕೋತಾನೆ, ಅದಕ್ಕೆ ದರ್ಪ ಅಂತ ಹೆಸರು. ಉದಾಹರಣೆಗೆ ಏನು ಕೇಳಕ್ ಬಂದಿರ್ತಾನೆ ಮನೆಗೆ ಅಂತ ತಿಳ್ಕೊಂಬಿ, ಏನು ಕೇಳಕ್ ಬಂದಿರ್ತಾನೆ. ಹೇಗೆ ಬಂದಿರ್ತಾನೆ ಅಂದ್ರೆ ಕೊಡೋಷ್ಟಲ್ಲೇ ಬಂದಿರ್ತಾನೆ, ಇದು ಆಶ್ಚರ್ಯ. ಅವ್ರು ಕೊಡೋಷ್ಟಲ್ಲೇ ಬಂದಿರ್ ಬಂದಿರೋದು ಆಕ್ಚುಲಿ ಕೇಳೋದಕ್ಕೆ. ಅವನು ಮಾಡೋ ನಾಟಕಗಳು ಹೇಗಿರುತ್ತೆ ಅಂದ್ರೆ ನಾನೇ ಕೊಡ್ತಾ ಇದ್ದೇನೆ, ಇದೊಂದು ನಾಟಕ ಇದೆ, ಇದಿರಬಾರ್ದು. ಒಳ್ಳೆಯವ್ರು ಏನ್ ಮಾಡ್ತಾರೋ ಗೊತ್ತೇನು, ಕೊಡ್ಲಿಕ್ಕೆ ಅಂತ ಬಂದಿರ್ತಾರೆ, ಕೇಳಷ್ಟು ದೈನ್ಯವನ್ನು ತೋರಿಸ್ತಾರೆ, ಇದು ಆಶ್ಚರ್ಯ. ಬಂದಿರೋದು ಕೊಡ್ಲಿಕ್ಕೆ, ತಾನೇ ಇಸ್ಕೋತೇನೆ ಅನ್ನೋಷ್ಟು ಸೌಮ್ಯತೆ, ಇಸ್ಕೊಳ್ಳೋಣ ಸೌಮ್ಯತೆ ಇರಬೇಕಂತ ಅದಿಲ್ಲ ಜೋರು. ಅದು ನಾಟಕ ಮಾತ್ರ ಇಸ್ಕೊಳ್ಳಕ್ಕೆ ಬಂದು ಕೊಟ್ಟಾಗಿ ಮಾಡ್ತಕ್ಕಂಥ ಲಕ್ಷಣ, ಅದಕ್ಕೆ ದರ್ಪ ಅಂತ ಕರೀತಾರೆ. ಸ್ವಲ್ಪ ಯೋಚನೆ ಮಾಡಿದರೆ ದುರ್ಯೋಧನ ಇಷ್ಟೊತ್ತು ನಿನ್ನೆ ನೋಡಿದ್ವಿ, ದೈವಿ ಸಂಪತ್ತಿಗೆಲ್ಲ ಭೀಮನ ಉದಾಹರಣೆ ನೋಡ್ತಾ ಬರ್ತೇವೆ, ಅದಕ್ಕೆ ಆಪೋಸಿಟ್ ರಾಕ್ಷಸಿ ಆಸುರಿ ಸಂಪತ್ತು ತಾನೆ. ದುರ್ಯೋಧನ ಫಸ್ಟ್ ಕ್ಲಾಸ ಸಿಗ್ತಾನೆ ಅದಕ್ಕೆಲ್ಲ ಕೂಡ. ಅವನೆಂಥ ಒಂದು ದರ್ಪ, ಅವನು ಕೃಷ್ಣನ ಹತ್ರ ಹೋದ, ಯುದ್ಧ ಶುರುವಾಗಬೇಕಾಗಿದೆ, ಕೃಷ್ಣನ ಹತ್ರ ಹೋದ, ಸಹಾಯ ಕೇಳಲಿಕ್ಕೆ ಅಂತ ಹೋದ. ಅದು ಮಾಡಿದ್ದೇನೋ, ಕೇಳಲಿಕ್ಕೆ ಹೋಗಿರೋದು ಸಹಾಯನ, ನಡೀತಿರೋದೇನೋ ನಾಹಂ ರಾಜ ಉಪಾಸ್ಯೆ ಪಾದ ಯೋ ರೀತಿ ನಾನು ಕಾಲತ್ರ ಹಾಕೊಡ್ಲಿ ತಲೆ ಹತ್ರ ಕೊಡ್ತೇನೆ, ಬಂದಿರೋದು ಕೇಳಲಿಕ್ಕೆ, ಬಂದಿರೋದು ಭಿಕ್ಷೆ, ಒಗ್ಗರಣೆ ಹಾಕಿದ್ದೀರಾ ತುಪ್ಪ ಸರಿ ಹಾಕಿದ್ದೀರಾ ಅಂತ ಕೇಳಿದರೆ ಇದು ಯಾವ ಲೆಕ್ಕ? ಇದು ಒಂದು ಹಾಕೊಂಡು ಹೋಗೋದು ಬಿಟ್ಟುಬಿಟ್ಟು ಎಲ್ಲ ಸರಿ ಇದೆ ತಾನೇ, ಬಿಸಿದ್ರೆ ಹಾಕಿದ್ದಾನೆ ಬರೋದಿಲ್ಲ ಅಂತ ಕೇಳಿದ್ರೆ ಎಷ್ಟು ತಪ್ಪಿರಬೇಕು? ಬಂದಿರೋದು ಕೇಳಲಿಕ್ಕೆ ತಲೆ ಹತ್ರ ಕೊಡ್ತೇನೆ ಅಂತ ಕೇಳಿದರೆ ಎಷ್ಟು ತಪ್ಪಿದು? ಇದ್ರೂ ಅದಕ್ಕೆ ಹೇಳ್ತೀವಿ ದರ್ಪ, ದರ್ಪ ತೋರಿಸ್ತಾ ಕೊನೆ ಮಣ್ಣು ಮುಖ್ಯದ ಕೂಡ. ಎಲ್ಲೆಲ್ಲಿ ಆಸುರಿ ಸಂಪತ್ತಿರುತ್ತೋ ಅದರ ಫಲ ದುಷ್ಪರಿಣಾಮ, ಎಲ್ಲೆಲ್ಲಿ ದೈವಿ ಸಂಪತ್ತಿರುತ್ತೋ ಅಲ್ಲಿಯ ಫಲ ಸತ್ಪರಿಣಾಮ. ಸತ್ಪರಿಣಾಮ ಯಾವಾಗಲೂ ಭಗವಂತ ಅನುಗ್ರಹ ಮಾಡ್ತಾನೆ. ದುಷ್ಪರಿಣಾಮ ದೈವಿ ಸಂಪತ್ತಿನ ವಿರುದ್ಧವಾದ ಒಂದು ಆಸುರಿ ಸಂಪತ್ತಿಗೆ ಭಗವಂತ ಶಿಕ್ಷೆ ಕೊಡ್ತಾನೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಮುಂದೆನೆಲ್ಲ ಅರ್ಥ ಮಾಡಿದ್ರೆ ಇಲ್ಲೇ ಹೇಳ್ತಾನೆ ಭಗವಂತ, ಇದರ ದೊಡ್ಡ ದೋಗ ದಂಭ ದರ್ಪ ಅಭಿಮಾನಶ್ಚ. ಅಭಿಮಾನ ಅದೇ ಅರ್ಜುನ ಬಂದ ಕೇಳೋದಕ್ಕೋಸ್ಕರ, ಕೇಳಕ್ಕೆ ಅರ್ಜುನ ಬಂದ, ಇಬ್ರು ಕೇಳಕ್ಕೆ ಬಂದ. ಅರ್ಜುನ ಏನ್ ಮಾಡ್ದ? ಕಾಲತ್ರ ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಟ್ಟ ಮೂದಲಿ. ಪ್ರಹೋತಿಷ್ಠ ಕೃತಾಂಜಲಿ, ಕೇಳೋದು ಹೇಗಿರ್ಬೇಕೋ ಹಾಗಿದ್ದ. ದುರ್ಯೋಧನ ಹಾಗಲ್ಲ, ಈ ರೀತಿ ನಡ್ಕೊಂಡ. ದರ್ಪ ಅದು ವಿನಯ, ದರ್ಪಕ್ಕೆ ಆಪೋಸಿಟ್ ವಿನಯ. ದಂಭ ದರ್ಪ ಅಭಿಮಾನಶ್ಚ, ಇನ್ನೊಂದು ಅಭಿಮಾನ. ಮಾನ ಅಂದ್ರೆ ಪ್ರಮಾಣ, ಅಭಿಮಾನ ಅಂದ್ರೆ ಪ್ರಮಾಣಾತಿಕ್ರಮ, ಅಂದ್ರೆ ಆಧಾರವನ್ನ ಮೀರಿ ಮಾತಾಡೋದು. ಆಧಾರವನ್ನ ಮೀರಿ ಮಾತಾಡೋದು ಯಾವ ಪ್ರಾಣ ಆಧಾರ ಇರದೆ ಒಂದು ರೀತಿ, ಅದನ್ನ ವಿರುದ್ಧವಾದ ರೀತಿಯಲ್ಲಿ ನಡ್ಕೊಳ್ಳೋದು, ಪ್ರಮಾಣಕ್ಕೆ ಅತಿಕ್ರಮಿಸಿ ನಡೆಯೋದು. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಡಾಕ್ಟರ್ ಏನಾದ್ರು ಹಿಂಗೆ ಮಾಡು ಅಂದ್ರೆ ಮಾಡೋದಿಲ್ಲ ಅಂತ ಹೇಳಿ ಏನಾಗುತ್ತೆ ಯೋಚನೆ ಮಾಡಿ. ಇದನ್ನು ತಿನ್ನಬೇಡ ಅಂತ ಡಾಕ್ಟರ್ ಹೇಳಿರ್ತಾನೆ, ಅದನ್ನು ಮೀರಿ ನಡೆದ್ರೆ ರೋಗ ಉಲ್ಬಣಿಸುತ್ತೆ, ವಾಸಿಯಾಗೋದ್ರ ಬದಲು ಉಲ್ಬಣಿಸುತ್ತೆ ಅಷ್ಟೇ. ಅದೇ ರೀತಿಯಲ್ಲಿ ಶಾಸ್ತ್ರದ ಆಧಾರ ಏನಿದೆ ಅದು ಒಪ್ಪಿಕೊಂಡು ನಡೆದ್ರೆ ಒಳ್ಳೆಯದು, ಅದು ಮೀರಿ ನಡೆದ್ರೆ ಅನಾಹುತ ತಪ್ಪಿದ್ದ. ಅದಕ್ಕೆ ಅಭಿಮಾನ, ಅದಕ್ಕೆ ಇನ್ನೊಂದು ಅರ್ಥ ಗೊತ್ತೇ ಇದೆ, ದುರಭಿಮಾನ ಅಂತ ಅರ್ಥ. ದುರಭಿಮಾನ ದುರ್ಯೋಧನನಿಗೆ ದುರ್ಯೋಧನ ಅಭಿಮಾನ ಅಂಬುದು ಭಾರಿ ಇದ್ದವನಿಗೆ. ಪಂಪ ವರ್ಣನೆ ಮಾಡಬೇಕಾದ್ರೆ ದುರ್ಯೋಧನ ಬಗ್ಗೆ ಹೇಳಬೇಕಾದ್ರೆ ಮಾನಧನ ನಲ್ತೆ ಸುಯೋಧನಂ ಅಂತ ಹೇಳುತ್ತಾನೆ. ಮಾನಧನ ನಲ್ತೆ ಸುಯೋಧನಂ, ಬಳಿ ಮಾನಧನ ಅಂತ ಯಾವ ಮಾನನ ಅವನಿಗೆ ಇದ್ದಿದ್ದು ನೋಡಬೇಕು. ಅವನು ಅವನು ವೈಭವೀಕರಣ ಮಾಡೋದಷ್ಟೇ, ಗ್ಲೋರಿಫೈಯಿಂಗ್ ದಿ ಒಂದು ಇದು ಬ್ಯಾಡ್ ಕ್ಯಾರೆಕ್ಟರ್, ಅದನ್ನೆಂದು ಮಾಡಬಾರ್ದು ಹಾಗೆಲ್ಲ ಕೂಡ. ಮಾನಧನ ಯಾರು ನಿಜವಾದ ಅರ್ಥದಲ್ಲಿ? ಸುಧಾಮನ ಅಂತವ್ರು ಎಷ್ಟು ಬಡವರು ಪಾಪ, ಎಷ್ಟು ಸಾತ್ವಿಕ. ಕೃಷ್ಣನ ಹತ್ರ ಕೇಳಕ್ ಹೋಗಿರ್ತಾನೆ, ಕೇಳಕ್ ಬಾಯಿ ಬರೋದಲ್ಲ ಕೊನೆಯವನು. ಎಷ್ಟು ವೈಶಿಷ್ಟ್ಯ ಇದೆ ಅವನಿಗೆ, ಕೇಳೋದಕ್ಕೆ ಹೋಗಿದ್ದಾನೆ, ಮನೆಯಲ್ಲಿ ಏನೂ ಇಲ್ಲ ಪಾಪ, ಏನೂ ಇಲ್ಲ. ಕೇಳಕ್ಕೆ ಅಂತ ಹೋಗಿ ಕೃಷ್ಣನ ಆದಿತ್ಯ ಕಂಡಾಗ ಅವನಿಗೆ ಅನಿಸಿಬಿಡುತ್ತಾನೆ, ಕೇಳಿ ಸಣ್ಣವನಾಗಬಾರ್ದು ಅನಿಸಿಬಿಡುತ್ತೆ ಪಾಪ. ಎಷ್ಟು ದೊಡ್ಡತನ ಸುಧಾಮನದು. ಇದನ್ನ ಅರ್ಥ ಮಾಡಿಕೊಂಡ್ರೆ ಈ ಅಭಿಮಾನ ಅನ್ನೋದು ಹೇಗಿರಬೇಕು, ಒಳ್ಳೆ ರೀತಿಯಲ್ಲಿ ಇರೋದೇ ಬೇರೆ, ಕೆಟ್ಟ ರೀತಿಯಲ್ಲಿ ಇರೋದೇ ಬೇರೆ. ದಂಭ ದರ್ಪ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ. ಕ್ರೋಧ ಈ ಕೋಪಗೊಳ್ಳುವಿಕೆ ಅಂತ ಹೇಳಿದ್ದಾರೆ. ಈ ಕೋಪಗೊಳ್ಳುವಿಕೆ ಸಾಮಾನ್ಯವಾಗಿ ದುಷ್ಟರ ಲಕ್ಷಣ. ಅದಕ್ಕೆ ಉತ್ತರ ಗೊತ್ತಿದೆ, ಮನುಷ್ಯನ ಸಿಟ್ಟು ಯಾತಕ್ಕೆ ಬರುತ್ತೆ ಅಂದ್ರೆ ಯಾವಾಗ ಕೈಲಾಗೋದಿಲ್ಲ, ಕೈಲಾಗೋದ್ರೆ ಮೈ ಮೇಲೆ ಕಳ್ಸಿಕೊಂಡ ಅಂತಾರಲ್ಲ ಆ ತರ ಅಷ್ಟೆ. ಇನ್ನೇನಿಲ್ಲ, ಕ್ರೋಧಕ್ಕೆ ಮೂಲ ಅಸಾಮರ್ಥ್ಯ, ಅಸಾಮರ್ಥ್ಯವೇ ಸಿಟ್ಟಿನ ಮೂಲವಾದ್ದರಿಂದ ದೈತ್ಯರಿಗೆ ಎಂದೂ ಸ್ವಸಾಮರ್ಥ್ಯ ಇರೋದಿಲ್ಲ. ಅವ್ರ ಸಾಮರ್ಥ್ಯ ಏನಿದ್ರು ಕೂಡ ವರಬಲದ್ದೇ ಹೊರತು ಸ್ವಂತ ಇರೋದಿಲ್ಲ ಅವ್ರಿಗೆ. ವರ ತೆಗೆದಾಕ್ರೆ ಗತಿ ಮುದುವಿತು, ಇನ್ಫ್ಲೂಯೆನ್ಸ್ ಇಲ್ಲ, ಅವ್ರ ಕೆಲಸದ ಚಾನ್ಸೇ ಇಲ್ಲ, ಇನ್ಫ್ಲೂಯೆನ್ಸ್ ಅಲ್ಲೇ ಬದುಕಬೇಕಷ್ಟೆ, ದೈತ್ಯರ ಸ್ವಭಾವ ಇದೆ. ಆದ್ದರಿಂದ ಅವ್ರು ಯಾವ್ದವರಾಗ ಏನ್ ಮಾಡ್ತಾರೆ, ಕ್ರೋಧ ಕೋಪಗೊಳ್ಳುತ್ತಾರೆ. ಅದಕ್ಕೆ ಸದ್ಯದರಲ್ಲಿ ಕ್ರೋಧ ಇರೋದಿಲ್ಲ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನ ಗೆಲ್ಲೋದು ಇವರ ಲಕ್ಷಣ. ಇವ್ರ ನಂಬಿಕೆ ಇದೆ ದೇವರ ಮೇಲೆ, ದೇವರು ಮಾಡಿಸ್ತಾನೆ, ಸಿಟ್ಟು ಬರೋ ಚಾನ್ಸೇ ಇಲ್ಲ. ಆದರೆ ನಾನು ಮಾಡ್ತೇನೆ, ಸಿಟ್ಟು ಬಂದೇ ಬರುತ್ತೆ. ದುರ್ಯೋಧನನಿಗೆ ಅಂತ ಸಿಟ್ಟು ಕವಿದಿತ್ತು. ಅವನು ಎಷ್ಟು ಸಿಟ್ಟು ಕೆಟ್ಟ ಮನುಷ್ಯ ಅಂತ ಕೇಳಿದರೆ ಮಯಸಭೆಯಲ್ಲಿ ಅವನಿಗೆ ಅವಮಾನವಾದದ್ದು ನಮಗೆ ಗೊತ್ತಿದೆ. ನೀರಿಲ್ಲದಲ್ಲಿ ನೀರಿದೆ ಅಂತ ತಿಳ್ಕೊಂಡ, ನೀರಿದ್ದಲ್ಲಿ ನೀರಿದೆ, ನೀರಿಲ್ಲದಲ್ಲಿ ನೀರಿದೆ ಈ ತಿಳ್ಕೊಂಡ, ಗೋಡೆಯನ್ನ ಬಾಗಲು ಅಂತ ತಿಳ್ಕೊಂಡ, ಬಾಗಲನ್ನ ಗೋಡೆ ಅಂತ ತಿಳ್ಕೊಂಡ, ತಪ್ಪಪ್ಪ ತಿಳ್ಕೊಂಡ. ಸಹಜವಾಗಿ ನಕರು ಭೀಮದ್ರೌಪದಿಯರು ನಕರು, ಆ ವಿಷಯ ಬೇಡ. ದುರ್ಯೋಧನ ಏನ್ ಮಾಡ್ಬೇಕಾಗಿತ್ತಾಗ, ಅರ್ಥ ಮಾಡ್ಕೋಬೇಕಾಗಿತ್ತು. ಓಹೋ ನಾನು ತಪ್ಪಾಗಿ ನಡ್ಕೊಂಡೆ, ನಡುಗ ನಾನು ನಗೋ ಕೆಲಸ ಬಂತು, ನಕರು ಬರೀ ಪೇಪರ್ ಕೊಟ್ಟ ಫೇಲ್ ಆದೆ, ಏನು ತಪ್ಪಿಲ್ಲ, ಒಪ್ಕೋಬೇಕಾದ್ರೆ ಸಿಟ್ಟಾಗಿಬಿಟ್ರೆ ಅದೇನ್ ಮಾಡಬೇಕು? ಆಗ ಧರ್ಮರಾಜ ಸಮಾಧಾನ ಮಾಡಿ ಪಾಪ ಅವನಿಗೆ, ಹೊಸ ಹೊಸ ಬಟ್ಟೆ ಕಟ್ಟುಗಳಿಸಿದ್ರೆ ನೀರಲ್ಲಿ ಬಿದ್ದು ತೋರಿಸ್ಕೊಂಡ್ಬಿಟ್ಟಿದ್ನಲ್ಲ ಪಾಪ, ಅದೆಲ್ಲ ಧರ್ಮರಾಜ ರಾಜಕೋಶಾಗಿ ಕೊಟ್ಟು ಕಳಿಸ್ತಾನೆ. ಅವನಿಗೆ ಅವಮಾನವಾಗಬಾರದು, ಅವನು ಇಲ್ಲ ಅಂತ ಕರಗಬಾರದು ಅಂತ ಕಳಿಸಿಕೊಟ್ರೆ ದುರ್ಯೋಧನ ಮಾಡಿದ್ದೇನೆ ನೆಕೃತ್ಯ, ಎಲ್ಲ ತಿರಸ್ಕಾರ ಮಾಡಿಬಿಟ್ಟಂತ. ಓಳಯ್ಯ ನಿಂದ ಯಾರಿಗೆ ಬೇಕು, ಬೇಕಾಗಿದೆ ಓಳಯ್ಯ ಯಾರಿಗಬೇಕು ಅಂತ ಅರ್ಥ ಏನು? ಅದಕ್ಕೆ ಇದ್ದವನು ಕೇಳಿದ್ರೆ ಸರಿ, ನೆಸೆಸಿಟಿ ಇದೆ ತಗೊಳ್ಳಿಲ್ಲ ಅವನು. ಅಷ್ಟೇ ಅಲ್ಲ, ಕೃಷ್ಣ ಮೃಕೋದರ ಗತಂ ಕೋಪಂ ಬಹಲಂ ನಿಧಾಯ ಸಶಕನಿಹೀಯೋ ಧೃತರಾಷ್ಟ್ರ ಪುತ್ರ. ಕೃಷ್ಣ ಮೃಕೋದರ ಗತಂ ಕ್ರೋಧಂ ಬಹುಲಂ ವಿಧಾಯ. ಭೀಮ ದ್ರೌಪದಿಯರ ಮೇಲೆ ಅಸಾಧ್ಯವಾದ ಕೋಪವನ್ನು ಹೊಂದಿ ಹೊರಟು ಬಿಟ್ಟನು. ಇಲ್ಲಿ ತಪ್ಪಿರೋದು ತನ್ನಲ್ಲಿ, ಕೋಪಗೊಳ್ಳೋದು ಅವ್ರ ಮೇಲೆ ಯಾವ ನ್ಯಾಯ ಆಯಿತು? ಸರಿಯಾಗಿ ಕೋಪಗೊಳ್ಳೋಣ. ಒಬ್ಬ ದುಷ್ಟ ಇದ್ದಾನೆ, ಅವ್ನು ತಪ್ಪು ಮಾಡ್ತಾನೆ, ಕ್ರೋಧ ಬಂದ್ರೆ ಭಾರಿ ಒಳ್ಳೇದು. ತಪ್ಪು ತಾನೇ ಮಾಡಿ ಅದಕ್ಕೆ ಫಲ ಸಿಕ್ಕಾಗ ಯಾರ ಮೇಲೆ ಕೋಪಗೊಂಡ್ರೆ ಯಾವ ಲೆಕ್ಕ ಇದು? ಈ ಕ್ರೋಧ ಕೆಟ್ಟದ್ದು, ಒಳ್ಳೆ ಕ್ರೋಧ ಇರಬೇಕು. ಕಳ್ಳ ಕಳ್ತರ ಮಾಡಿ ಹೋಗ್ತಾರೆ, ಸಿಟ್ಟು ಬರುತ್ತೆ, ಹೊಡಿಲಕ್ಕೆ ಹೋಗ್ತಾರೆ, ಒಳ್ಳೆ ಕ್ರೋಧ ಇದೆ. ಆದರೆ ನಾವೇ ತಪ್ಪು ಮಾಡಿ ಹಿಡಿಲಕ್ಕೆ ಬಂದವ್ರ ಮೇಲೆ ಕೋಪಗೊಂಡ್ರೆ ಇದು ಭಾರಿ ತಪ್ಪು. ಕಾಪಿ ಹೊಡೆದಿರ್ತಾರೆ, ಇನ್ವಿಜಿಲೇಟರ್ ಬಂದಷ್ಟು ಅವನ ಮೇಲೆ ಕೋಪ. ನಿಜವಾಗ್ಲೂ ಅವನು ಇನ್ಮೇಲೆ ಕೋಪ ಮಾಡ್ಕೋಬೇಕು ನ್ಯಾಯವಾಗಿ. ಏನಯ್ಯ ರೂಲ್ಸ್ ಮಿಗ್ತದೆ, ಇವನ್ ಇವನ್ ಕೋಪ ಮಾಡಕ್ ಅವನ್ ಕೋಪ ಮಾಡ್ಕೋಬೇಕು, ಯಾವ ಲೆಕ್ಕ ಇದು? ಇದನ್ನ ತಾಮಸ ಕೋಪ ಅಂತ ಕರಿ, ಎಂದು ಅದಿರಬಾರದು. ಕ್ರೋಧ ಪಾರುಷ್ಯಮೇ ವಚ. ಪಾರುಷ್ಯ ಅಂತ ಹೇಳಿದರೆ ಈ ಕ್ರೂರತನ, ಕ್ರೂರತನ, ಕ್ರೌರ್ಯ. ಯಾವ ಕೆಲವು ಸ್ವಭಾವನೆ ಆಗಿರುತ್ತೆ ಕ್ರೌರ್ಯ ಅಂತ ಹೇಳಿದರೆ, ತೀರ ಸಾಮಾನ್ಯ ಕೆಲಸಗಳನ್ನು ಕೂಡ ಕೆಟ್ಟದಾಗೆ ಮಾಡೋದು ಅಭ್ಯಾಸ. ಸುಮ್ಮನೆ ಕೊಡೋದಿಲ್ಲ, ಪಕ್ಕ ದಪ್ಪನ ಮೈ ಮೇಲೆ ಕೊಡೋದು, ಸರ್ಕೊಂಡ್ರೆ ಜೋರೆ ಓದೋದು, ಏನಾದ್ರೂ ಮಾಡ್ತಿರ್ತಾರೆ, ಪೇಪರ್ ಕೇಳಿದ್ರೆ ಕಿತ್ಕೊಂಡು ಕೊಡೋದು, ಆ ನೇಚರೇ ಹಾಕಿ. ಪಾರುಷ್ಯಮೇ ವಚ, ಒರಟತನ, ಕ್ರೂರತನ, ಸೌಮ್ಯತೆ ಹೆಸರೇ ಇಲ್ಲ. ಇದೆಲ್ಲ ದೈತ್ಯರ ಸ್ವಭಾವ ಸಿದ್ಧವಾದ ಗುಣಗಳು, ಎಂದು ಅದಕ್ಕೆ ಒಳಗಾಗಬಾರದು ಮನುಷ್ಯ ಎಂಬುದನ್ನ ಎಚ್ಚರಿಸ್ತಾ ಇದ್ದ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಒಂದು ಮೃದುವ ಹಿಂದೆ ಅದಕ್ಕೆ ವರ್ಣನೆ ಮಾಡಿದ್ರು, ಮೃದುತ್ವಂ ಹ್ರೀರಚಾಪರ್ ಮಾರ್ತವಂ ಹ್ರೀರಚಾಪರಂ. ದೈವಿ ಸಂಪತ್ತನ್ನು ಹೇಳ್ಬೇಕಾದ್ರೆ ಮಾರ್ತವಂ ಮೈಲ್ಡಾಗಿರೋದು, ಇವ್ರು ಹಾಗಲ್ಲ, ಹಾರ್ಷ್ ಅಪ್ರೋಚ್. ಮೈಲ್ಡ್ ಅಪೋಸಿಟ್ ಹಾರ್ಷ್. ಮೈಲ್ಡ್ ಅವನ ಮಾತಿನಲ್ಲಿ ಮೈಲ್ಡ್, ಕೃತಿಯಲ್ಲಿ ಮೈಲ್ಡ್, ಅಪ್ರೋಚ್ ಅಲ್ಲಿ ಮೈಲ್ಡ್ ಅವನು. ಇವ್ರು ಹಾಗಾಗಿ ಡಾಕ್ಟರ್ ಸಹ ಇರ್ತಾರೆ, ಚುಚ್ಚುಬಿಡ್ತಾರೆ, ತನಕ್ ಚುಚ್ಚುತ್ತಾರೆ, ಇಂಜೆಕ್ಷನ್ ಚುಚ್ಚಿಬಿಡ್ತಾರಲ್ಲ, ಹೊಡ್ಕೊತಿರ್ಬೇಕು. ಕೆಲವರು ಇರ್ತಾರೆ ಇಂಜೆಕ್ಷನ್ ಕೊಡೋದು ಗೊತ್ತೇ ಆಗೋದಿಲ್ಲ, ಎಷ್ಟು ಸೂಕ್ಷ್ಮ ನೋಡ್ತಾರೆ ಅಂದ್ರೆ, ಇನ್ನೇನು ಮನೆಗೆ ಹೋಗ್ತಿರ್ತಾರೆ ಪಾಪ, ಶಾಪ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ತಾರೆ, ಲಾಸ್ಟ್ ಇದಕ್ಕಿಂತ ಬರ್ತಾನೆ. ಆ ಹೊತ್ತಲ್ಲಿ ಪೇಷಂಟ್ಸ್ ಕಳ್ಕೊಳ್ಳೋದಿಲ್ಲ ಅವರು, ಕರೆದು ನಿಧಾನವಾಗಿ ಕರೆದು ಅವ್ರು ಏನು ಆಗದಂತೆ ಒಳ್ಳೆ ರೀತಿ ಕೊಟ್ಕೊ. ಇವ್ರು ಬೇರೆ, ಇನ್ನೊರು ಫಸ್ಟ್ ಪೇಷಂಟ್ಗೆ ಚುಚ್ಚಾಕ್ಬಿಡೋದು ಜೋರಾಗಿ, ಅವ್ರು ಒದರ್ತಿದ್ರೆ ಸುಮ್ಮನೆ ಕೊಡಯ್ಯ ಅಂತ ಹೇಳೋದು ಹೋಗೋದು. ಹಾರ್ಷ್ ಅಪ್ರೋಚ್ ಅಂದ್ರೆ ವೈದ್ಯ ನಿಜವಾಗ್ಲೂ ಕೂಡ ನೋವು ಮಾಡೋ ನೋವು ಮಾಡೋದಿಲ್ಲ, ಇವನು ಸಾಮಾನ್ಯವಾದ ನೋವು ಮಾಡಿಬಿಡ್ತಾನೆ, ಏನ್ ಮಾಡ್ತೀರಿ ಅದಕ್ಕೆ? ಅವ್ರ ನೇಚರ್ ಅದು. ಕ್ರೋಧ ಪಾರುಷ್ಯಮೇ ವಚ. ಇದೆಲ್ಲ ಯೋಚನೆ ಮಾಡಿದರೆ ನಮ್ಮ ಜೀವನದಲ್ಲಿ ನಾವು ಹೇಗೆ ನಡ್ಕೊಳ್ತೇವೆ ಯೋಚನೆ ಮಾಡಬೇಕು. ನಮ್ಮ ಮಾತಿನಿಂದ ಏನೋ ತೊಂದರೆ ಆಯ್ತಾ, ನಮ್ಮ ನಡತೆಯಿಂದ ಏನಾದ್ರೂ ತೊಂದರೆ ಆಯ್ತಾ, ಅದನ್ನ ಯೋಚನೆ ಮಾಡ್ತಾ ಇದ್ದ ಅಂದ್ರೆ ನಿಜವಾಗ ಕರೆಕ್ಟ್ ಮಾಡ್ಕೊಳ್ಳೋದು ಸಾಧ್ಯ ಆಗಿಬಿಡುತ್ತಾಗ. ನಾವು ಯೋಚನೆ ಮಾಡಿ ಇಳು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿದ್ರೆ ಅವನು ತೊಂದರೆ ಮಾಡಿದ್ನ ಇಲ್ಲ ಆ ಥರ ಯೋಚನೆ ಮಾಡ್ತೇವೆ, ಹಾಗಲ್ಲ, ನಮ್ಮಿಂದ ಆಯ್ತಾ, ಅದು ದೈವಿ ಸಂಪತ್ತಿನ ಲಕ್ಷಣ. ಆ ದೃಷ್ಟಿಯಲ್ಲಿ ಕ್ರೋಧ ಪಾರುಷ್ಯಮೇ ವಚ. ದುರ್ಯೋಧನ ಎಷ್ಟು ಹೊರಟ ಅಂತ ಕೇಳಿದ್ರೆ, ಎಷ್ಟು ಪಾಪಿಷ್ಟ ಅಂದ್ರೆ, ವಿದುರ ಗೈಡ್ ಮಾಡ್ತಾನೆ, ತುಂಬಿದ ಸಭೆಯಲ್ಲಿ ಗೈಡ್ ಮಾಡ್ತಾನೆ, ದುರ್ಯೋಧನ ಭಾರಿ ತಪ್ಪು ಮಾಡ್ತಾ ಐತಿ, ಹೀಗೆಲ್ಲ ಮಾಡಬಾರದು. ಬಂದಿರೋದು ಕೃಷ್ಣ, ಪಾಂಡವರ ರಾಯಭಾರಿಯಾಗಿ ಬಂದಿದ್ದಾನೆ, ಅವನು ಬಂದಿರೋದು ನಿನ್ನ ಪುಣ್ಯ ಇದು ಒಂದು. ಕೃಷ್ಣನಂಥವನು ಬರ್ತಿದ್ದಾನೆ, ದೊಡ್ಡವರು ಕೇಳ್ತಾರೆ ಅಂತಾರಲ್ಲ ಆ ಟೈಪ್, ಕೃಷ್ಣನಂಥವನು ಬಂದಿದ್ದಾನೆ ಪಾಂಡವರ ಪರ ಅಂದ್ರೆ, ಎಂಥ ಪಾಂಡವರು, ಎಂಥ ಕೃಷ್ಣ, ನೀನ್ ಯಾವ ಮೌಲ್ಯ ಲೆಕ್ಕ, ಅವನು ಕೇಳೋದಕ್ಕೆ ಬಂದಿದ್ದಾನೆ, ಇದಕ್ಕಿಂತ ಭಾಗ್ಯ ಸಿಗೋದಿಲ್ಲ, ನೀನೆಲ್ಲ ಹುಚ್ಚುಚ್ಚ ನಡ್ಕೋಬೇಡ ಅಂತ ಕೇಳಿದರೆ ದುರ್ಯೋಧನ ಏನು ಮಾತಾಡಬೇಕು ಗೊತ್ತೇನಾಗ. ದುರ್ಯೋಧನ ಅಂತಾನೆ, ಕೈಯೇನ ಮಾತ್ರ ಆಜುಹಾವ ಜಿಹ್ಮಂ ದಾಸ್ಯಾಸ್ತುತಂ. ಈ ದಾಸಿ ಮಗನ್ನ ಇಲ್ಲಿಗೆ ಅಡ್ವೈಸ್ ಕೊಡ್ಲಿಕ್ಕೆ ಯಾರು ಕರೆಸಿದ್ದು ಅಂತ ಕೇಳುತ್ತಾನೆ. ಈ ದಾಸಿ ಮಗನ್ನ ಅಡ್ವೈಸ್ ಕೊಡ್ಲಿಕ್ಕೆ ಯಾರು ಕರೆಸ್ತೇವ್ರಿ ಇಲ್ಲಿಗೆ? ಅವನು ಚಿಕ್ಕಪ್ಪ, ದಾಸಿ ಮಗ ಅಂತ ಬೈತಾನು ಅವನು. ಧೃತರಾಷ್ಟ್ರನ ತಮ್ಮ ವಿದುರ, ಅವನು ಸಜೆಷನ್ ಕೊಟ್ರೆ ದಾಸಿ ಮಗನೇ ಅಂತ ಬೈತಾನೆ. ಎಷ್ಟು ಸೊಕ್ಕಿರ್ಬೇಕು ಅವನು. ಅದು ಮೊದಲನೇದಾಗಿ ತಾನು ತಪ್ಪು ಮಾಡ್ತಾನೆ, ಪಾಪ ಅವನು ಎಚ್ಚರಿಸ್ತಾ ಇದ್ದಾನೆ. ಎಚ್ಚರಿಸೋನಿಗೆ ಮಾತು ಬೈದ್ರೆ ಇವನ ಕ್ಯಾಲಿಬರ್ ಏನಿರಬೇಕು ಲೆಕ್ಕ ಹಾಕಿ. ಕ್ರೋಧ ಪಾರುಷ್ಯಮೇ ವಚ. ಕ್ರೋಧ, ಒರಟತನ, ಇವೆಲ್ಲ ಅವನ ಜನ್ಮ ಕಚ್ಚಿದ ಗುಣಗಳು. ಭೀಷ್ಮರು ದ್ರೋಣರು ಅಷ್ಟು ಚೆನ್ನಾಗಿ ಯುದ್ಧ ಮಾಡ್ತಿರ್ತಾರೆ, ಪಾಪ ಅವ್ರ ವಯಸ್ಸು 800 ವರ್ಷದ ವೃದ್ಧರು. 800 ವರ್ಷದ ವೃದ್ಧರು ದ್ರೋಣಾಚಾರ್ಯರಂತೂ ಇವ್ರು 10 ದಿವಸಕ್ಕೆ ಭೀಷ್ಮಾಚಾರ್ಯರು ಸರಪಂಚದಲ್ಲಿ ಬಿಡ್ತಾರೆ. ದ್ರೋಣರ ಯುದ್ಧ ಮುಂದುವರಿತಾ ಹೋಗುತ್ತೆ. 14ನೇ ದಿವಸ ಬೆಳಗ್ಗಿನಿಂದ ಯುದ್ಧ ಮಾಡಿ 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 ಮಾಡ್ತಾರೆ. ಜೈತರಥನ ಉಳಿಸ್ಲಕ್ಕಾಗ ಜೈತರ ಸತ್ತೋಗಿ ಬಿಡ್ತಾರೆ. ಅಷ್ಟು ಕಷ್ಟಪಟ್ಟುಕೊಂಡು ಅವರಿದ್ರೆ ದುರ್ಯೋಧನ ಬಂದು ಬಾಯಿ ಬಂದ ಬೈತಾನ ಅವರನ್ನ, ನಿಮ್ಮ ಹಣೆಬಾರನೇ ಇಷ್ಟು, ನೀವೆಲ್ಲ ನನ್ನ ಕಡೆ ಪಕ್ಷಪಾತವೇ ನಿಮಗಿಲ್ಲ, ನೀವೆಲ್ಲ ಮೋಸ ಮಾಡೋರು, ಪಾಪ ನಿಜವಾದ ಶಿಷ್ಯರನ್ನ ಬಿಟ್ಟು ಈ ಕಡೆ ಬಂದಿದ್ದಾರೆ, ಯಾವ್ದೋ ಬಂದಿದ್ದೇವೆ ಅಂತೇಳಿ ಅಂತವ್ರನ್ನ ಅಷ್ಟು ಬೈಬೇಕಾ? ಅವರು ವಯಸ್ಸೆಷ್ಟು, ಅವರು ಕಷ್ಟಪಟ್ಟು ಯುದ್ಧ ಮಾಡಿರೋದಷ್ಟು, ಆಗ ಅಷ್ಟೆಲ್ಲ ಮಾಡಿದರೆ ರಾತ್ರಿ ಮತ್ತೆ ಮನೆಗೆ ಹೋಗೋದೇ ಇಲ್ಲ ಅವರು. ಅವ್ರು ಪ್ರತಿಜ್ಞೆ ಮಾಡ್ತಾರೆ, ದುರ್ಯೋಧನ ಇಷ್ಟು ಬೈತಿಯಲ್ಲ ಹೋಗ್ಲಿ ಬಿಡು, ಇವತ್ತು ಯುದ್ಧ ನಿಲ್ಲಿಸೋದೇ ಇಲ್ಲ ನಾನು, ಈ ದೊಡ್ಡ ಕವಚ ಮತ್ತೆ ಬಿಚ್ಚೋದಿಲ್ಲ ಮತ್ತೆ ಮನೆಗೆ ಹೋಗೋದಿಲ್ಲ ಅಂತ ಹೇಳಿ ಯುದ್ಧ ಮಾಡಿಬಿಡ್ತಾರೆ. ರಾತ್ರಿ ಆಯ್ತು, ಮರುದಿವಸ ಯುದ್ಧ ಸಾಯಂಕಾಲಕ್ಕೆ ಅವ್ರು ಹೋಗೇ ಬಿಡ್ತಾರೆ. ಅಷ್ಟು ನೊಂದವರನ್ನ ಎಷ್ಟು ನೋಯಿಸ್ತಾನೆ ದುರ್ಯೋಧನ ಲೆಕ್ಕ ಹಾಕಬೇಕು. ಹೌದು, ನೀವು ಮಾಡಿದ್ರಿ ಕೆಲಸ ಆಗಲಿಲ್ಲ ಪರವಾಗಿಲ್ಲ ಅಂತ ಹೇಳಬಾರದೆ, ಅದಕ್ಕೆ ಕಾರಣ ಇವುದೇ ತಪ್ಪು. ದುರ್ಯೋಧನದೇ ತಪ್ಪು. ವರ್ಸ್ಟ್ ಕೇಸ್ ಇವನು ಎಂತ ಬೆಸ್ಟ್ ಲಾಯರ್ ಹೇಗೆ ಹೇಳ್ತಾನೆ ಈ ಮಧ್ಯೆ? ಲಾಯರ್ ತಪ್ಪಲ್ಲದು, ಕೇಸ್ ತಪ್ಪದು. ಕೇಸೇ ತಪ್ಪಾಗಿದ್ರೆ ಲಾಯರ್ ಅಷ್ಟು ದಿವಸ ವಾದಿಸಿದಾಗ ಸಂತೋಷ ಪಡ್ಬೇಕಷ್ಟೇ. ಎಂದೋ ಹೋಗೋ ಕೇಸ್ ಒಂದು ಮುರ್ರಾ ಕೊಟ್ಟು ಪುಲ್ಲಾನ್ ಮಾಡಿಬಿಟ್ರೆ ಅದೇ ದೊಡ್ಡ ಸಕ್ಸಸ್ ಇದ್ದಾಗ ಲೆಕ್ಕ. ದ್ರೋಣಾಚಾರ್ಯ ಇವನ ಸಾವನ್ನ ತಾವು ಅಡ್ಡ ನಿಂತು ಕಾಪಾಡ್ತಿದ್ದಾರೆ. ಪಾಪ ಭೀಷ್ಮರ ಅಡ್ಡ ನಿಂತರು ಹೋದ್ರು, ದ್ರೋಣರು ನಿಂತರು ಹೋದ್ರು, ಕರ್ಣ ನಿಂತ ಹೋದ, ಶಲ್ಯ ನಿಂತ ಹೋದ, ಕೊನೆಗೆ ಇವನು ಹೋಗಿಬಿಟ್ಟ. ಅವ್ರಿಂದ ಅವ್ರಿಗೆ ಬದಲೇ ಹೋಗಿಬಿಡ್ತದೆ, ಫಸ್ಟ್ ಶಾಟ್ಗೆ ಹೋಗಿಬಿಡ್ತಿದ್ದ. ಅಷ್ಟು ದಿವಸ ಕಾಪಾಡಿದ್ದು ಪಾಪ ಇವರು. ಅದನ್ನೆಲ್ಲ ಬಿಟ್ಟುಬಿಟ್ಟು ಅವ್ರ ಮೇಲೆ ಬಾಯಿ ಬಂದ ಬೈತಾನಲ್ಲ, ಎಷ್ಟು ಪಾಪಿಷ್ಟ ಇರಬೇಕು. ಕ್ರೋಧ ಪಾರುಷ್ಯಮೇವಚ. ಕೊನೆಯದಾಗಿ ಅಜ್ಞಾನಂಚಾಭಿಜಾತಸ್ಯ ಪಾರ್ಥ ಸಂಪದ ಮಾಸುರಿ. ಕೊನೆಯ ದೋಷ ಅಜ್ಞಾನ. ಅಜ್ಞಾನ ಅಂದ್ರೆ ತಿಳುವಳಿಕೆ ಇಲ್ಲದೆ ಇರೋದು. ತಿಳುವಳಿಕೆ ಇಲ್ಲದೆ ಇರೋದು ಅಸುರರ ಲಕ್ಷಣ. ಇದು ಬಹಳ ಕೇರ್ಫುಲ್ಲಾಗಿ ನೋಡ್ಬೇಕು ನಾವು. ತುಂಬಾ ಜನ ನಮಗೆ ಗೊತ್ತಿಲ್ಲ ಅಂದ್ಬಿಡ್ತಾರೆ ಜೋರಾಗಿ, ಹಾಗೆ ಅಸುರ ಅಂತ ಹೇಳ್ಬೇಕು. ಗೊತ್ತಿಲ್ಲ ಆಗಲ್ಲ ಅನ್ನಕ್ಕೆ ಹೋಗಬಾರ್ದು. ಗೊತ್ತಿಲ್ಲ ಅಂತ ಹೇಳೋದು ಒಂಥರ ಅಕ್ಸೆಪ್ಟ್ ಮಾಡಿದೆ, ನಾನು ಫೇಲ್ ಆದಷ್ಟು ಒಪ್ಕೊಂಡಾಗಲ್ಲ ಕಷ್ಟೇ. ಪ್ರಶ್ನೆಗೆ ಉತ್ತರ ಕೇಳಿದ, ಬೇಸ್ಟನ್ನು ಹೊಡಿಲಿಲ್ಲ ಬಡಿಲ್ಲ ಏನೂ ಮಾಡಲಿಲ್ಲ, 20 ಪ್ರಶ್ನೆ ಕೇಳಿದ್ರು ಒಂದು ಉತ್ತರ ಕೊಡಲಿಲ್ಲ, ಫೇಲ್ ಅಂದ್ಬಿಟ್ರು. ಯಾತಕ್ಕೆ ಫೇಲು? ಗೊತ್ತಿಲ್ಲ, ಫೇಲ್ ಅಷ್ಟೇ. ಅಜ್ಞಾನ ಯಾವಾಗಲೂ ಆಸುರಿ ಲಕ್ಷಣ. ನಮಗೆ ಗಾಬರಿ ಆಗಿಬಿಡ್ತೇವೆ, ಗೊತ್ತಿಲ್ಲದ್ರೆ ಜಾಸ್ತಿ ಆದ್ರಿಂದ ಅಸುರರೇ ಅಂತ ತಿಳ್ಕೊಂಡ್ರೆ ಹಾ ತಿಳ್ಕೊಳ್ಳೋದಲ್ಲ. ಅಜ್ಞಾನದಲ್ಲಿ ಭಾಗ ಎರಡು, ನಮಗೆ ಗೊತ್ತಿಲ್ಲ, ಇದು ಪಾರ್ಟ್ ಎ. ಆಮೇಲೆ ನಮಗೆ ಗೊತ್ತಿಲ್ಲ, ತಿಳ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಇಲ್ಲ, ಅವನು ಅಸುರ. ಗೊತ್ತಿಲ್ಲ, ತಿಳ್ಕೊಳ್ಳೋ ಅಪೇಕ್ಷೆ ಕೂಡ ಇಲ್ಲ, ಅವನ ಅಸುರ. ಅಂದ್ರೆ ಅವನು ಅಜ್ಞಾನನ ಪ್ರೊಟೆಕ್ಟ್ ಮಾಡ್ಕೊತಿದ್ದ. ಹಿ ವಾಂಟ್ಸ್ ಟು ಬಿ ಇಗ್ನೋರೆಂಟ್, ಅವನ ದೈತ್ಯ. ಇನ್ನೊಬ್ರು ಆಗಲ್ಲ, ನನಗೆ ಗೊತ್ತಿಲ್ಲ ಬಟ್ ಹೇಳಿದ್ರೆ ಕೇಳ್ತೇನೆ ಅಂತ ಹೇಳ್ತಾನೆ. ಇವನು ದೈವಿ ಸಂಪತ್ತಿನೋ. ಗೊತ್ತಿಲ್ಲದ ತಪ್ಪಲ್ಲ, ಗೊತ್ತಿಲ್ಲ ಅಂತ ಗೊತ್ತಿಲ್ಲದ ಭಾರಿ ದೊಡ್ಡ ತಪ್ಪು. ತನಗೆ ಗೊತ್ತಿಲ್ಲ ಅಂಬುದೇ ತಿಳುವಳಿಕೆ ಇಲ್ಲ ಅಂದ್ರೆ ಅವನು ಮೂರ್ಖ ಅಂತ ಕರೀತ. ಈ ಮಾ ಅಜ್ಞಾನಂ ಶಬ್ದಕ್ಕೆ ಅರ್ಥ ತನಗೆ ಗೊತ್ತಿಲ್ಲ, ಗೊತ್ತಿಲ್ಲ ಅನ್ನೋದು ಪಾಪ ಅಂತಾನೆ ಅವನಿಗೆ ಗೊತ್ತಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ದೊಡ್ಡ ದೋಷ ಅದು. ಇದನ್ನು ಎಷ್ಟೋ ತಿಳ್ಕೊಂಡ್ಬಿಟ್ಟಿರ್ತಾರೆ ಇಗ್ನೋರೆನ್ಸ್, ಇದು ಪರವಾಗಿಲ್ಲ ಅಂತ ತಿಳ್ಕೊಂಡಿರ್ತಾರೆ, ತಪ್ಪದು. ಇಗ್ನೋರೆನ್ಸ್ ಈಸ್ ವೈಸ್ ಅಂತ ಕರೀತಾರೆ. ನಾಲೆಡ್ಜ್ ಈಸ್ ಬ್ಲಿಸ್. ಇಗ್ನೋರೆನ್ಸ್ ಅನ್ನೋದು ವೈಸ್. ಆದ್ದರಿಂದ ಅಜ್ಞಾನವೇ ಒಂದು ದೋಷ. ಎಲ್ಲ ನಿಲ್ಲಿಸ್ಬಿಟ್ಟ, ಪಾರ್ಕ್ ಮಾಡಿಬಿಟ್ಟ, ಪೊಲೀಸ್ ಬಂದು ಹಿಡ್ಕೊಂಡು, ಗೊತ್ತಿಲ್ಲ ಸರ್ ಅಂದ್ರೆ ಹೌದಾ, ಇನ್ನೊಂದು ಪ್ಲಸ್ ಇನ್ನೊಂದು ಕೇಸ್ ಆಗ್ತಾರೆ. ರೂಲ್ಸ್ ಫಾಲೋ ಮಾಡಿದ್ರೆ ಒಂದು ತಪ್ಪು, ರೂಲ್ಸ್ ಗೊತ್ತಿಲ್ಲದ್ರೆ ಇನ್ನೊಂದು ತಪ್ಪು. ರೂಲ್ಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ, ಗೊತ್ತಿತ್ತು ಅಕಸ್ಮಾತ್ ತಪ್ಪು ಮಾಡಿದೆ ಅಂತ ಹೇಳಿದ್ರೆ ಪರವಾಗಿಲ್ಲ, ಅದನ್ನು ಗೊತ್ತೇ ಇರಲಿಲ್ಲ ಅಂತ ಲೈಸೆನ್ಸ್ ಯಾವಾಗ ಕೊಟ್ಟ ನಿಂಗೆ ಅಂತ ಕೇಳ್ತಾರೆ. ಹಾಗೆಲ್ಲ ಹೇಳಕ್ ಹೋಗಬಾರ್ದು. ಅದಕ್ಕೆ ನಾ ಯಾವಾಗಲೂ ಗೊತ್ತಿಲ್ಲ ಅಂತ ಅರ್ಥ ಮಾಡಿಕೊಂಡು ಪ್ರತಿ ಹಂತದಲ್ಲೂ ಕೂಡ ಜ್ಞಾನ ಸಂಪಾದನೆ ಪ್ರಯತ್ನ ಪಡ್ತಿರ್ಬೇಕು. ಪ್ರಯತ್ನ ಪಟ್ಟು ಬರದೆ ಹೋದ್ರೆ ಎಂದಾರೋ ಜನ್ಮಕ್ಕೆ ಬರುತ್ತೆ. ಪ್ರಯತ್ನ ಪಡೆದೇ ಹೋದ್ರೆ ಏನರ್ಥ? ಈಗ ನಮಗೆ ಎಷ್ಟು ವಿಷಯ ಗೊತ್ತಿಲ್ಲ, ನಮಗೆ ಸಾಧ್ಯವಾದಷ್ಟು ತಿಳ್ಕೊಳ್ಳೋ ಪ್ರಯತ್ನ ಪಡಬೇಕು. ಇವತ್ತು ಅಲ್ಲಿ ದೊಡ್ಡ ಜನ ತಪ್ಪು ಮಾಡ್ತಾರೆ, 99 ಪಾಲು ಜನ ತಿಳ್ಕೊಳ್ಳಕ್ಕೆ ಇಷ್ಟನೇ ಪಡೋದಿಲ್ಲ. ಕೆಲವರಂತೂ ಭಾರಿ ಬುದ್ಧಿವಂತರು, ತಿಳ್ಕೊಂಬಿಟ್ರೆ ಮಾಡಬೇಕಾಗತ್ತೀ ಅದು ತಿಳ್ಕೊಂಬುದಿಲ್ಲ ಅಂತ ಹೇಳ್ತಾರೆ. ಅದು ಬೇರೆ, ಜೊತೆಗೆ ತಿಳ್ಕೊಂಬಿಟ್ರೆ ಮಾಡಬೇಕಾಗತ್ತೆ ಅದು ತಿಳ್ಕೊಳ್ಳೋದಿಲ್ಲ. ನಾವೀಗ ಆತ್ಮವಂಚನೆ ತಾನೇ ಇರುವುದು, ಮುಂದೆ ಬರುತ್ತೆ ಅದೆಲ್ಲ ವಿಷಯ. ಆತ್ಮವಂಚಕ ಸ್ವಭಾವ ಇವರು ಅಲ್ಲ. ಗೊತ್ತಿದ್ರೆ ಮಾಡೋದಕ್ಕೆ ಅದು ಇರ್ತಾರೆ. ಇನ್ನೇನು ಗೊತ್ತಿಲ್ಲ, ತಿಥಿ ತಪ್ಪು ನೋಡ್ಬಿಟ್ಟಿರ್ತಾರೆ, ಬೆಳಿಗ್ಗೆಲ್ಲ ಇನ್ನೇನು ಊಟಕ್ಕೆ ತಯಾರಿ ಮಾಡ್ಕೋತ ಕೂತಿರ್ತಾರೆ, ಯಾರೋ ಬರ್ತಾರೆ, ಏಕಾದಶಿ ಮರ್ತು ಬಿಟ್ರೆ ಅಂತ ಕೇಳ್ತಾರೆ. ಏಕಾದಶಿ ಇವತ್ತು ಗೊತ್ತಿದ್ದಿಲ್ವಾ? ಇವ್ರು ನಾಳೆ ತಿಳ್ಕೊಂಡವನು, ಇವನಿಗೆ ಇಂಥವನು ಇವತ್ತು ಸಿಟ್ಟು ಬಂದ್ಬಿಡುತ್ತೆ, ಅವನಿಗೆ ಊಟಕ್ಕೆ ಕೊಡೋತ್ತೆ ಹೇಳ್ಬಿಡ್ತಾ ಇದ್ದಾನೆ ಅಂತ ಕೇಳಿ ಮಾಡ್ಬೇಕೀಗ. ಊಟಕ್ಕೆ ಕೊಡೋತಿ ಒಂದು ಹೇಳ್ಬಿಡ್ತಾನೆ ಅಂತ ಕೇಳಿದ್ರೆ ಎಷ್ಟು ಒಳ್ಳೆಯವನು ಪಾಪ. ಸ್ವಲ್ಪ ತಾಯಿ ಕೂತು ಬಿಡ್ತಿದ್ದೆ ನಾನೀಗ, ಮೊದಲು ಹೇಳಿದೆ ಅಂತ ತಿಳ್ಕೋಬೇಕು, ಊಟಕ್ಕೆ ಇವತ್ತು ಹೇಳ್ಬಿಟ್ಟ ಅಂತ ತಿಳ್ಕೊಂಡ್ಬಿಡ್ಬೇಕು. ಮನುಷ್ಯ ತಪ್ಪು ಯೋಚನೆ ಮಾಡ್ಬೇಕಾದ ನಮ್ಮ ಪುಣ್ಯ. ಸ್ವಲ್ಪ ತಡ ಆಗಿದ್ದಿದ್ರೆ ದೊಡ್ಡ ರಥಕ್ಕೆ ಭಂಗ ಬರ್ತಿತ್ತು. ಒಳ್ಳೆ ಕೆಲಸ ಸಂತೋಷ ಪಡಬೇಕು. ತುಂಬಾ ಜನಕ್ಕೆ ಈ ಕಾನ್ಸೆಪ್ಟ್ ಇರೋದಿಲ್ಲ. ಅವರ ತಪ್ಪು ಸರಿಯನ್ನ ಹೇಳಿದಾಗ ಅದನ್ನು ವಕ್ರಗಂಡೆಯಲ್ಲಿ ನೋಡ್ತಾರೆ, ಸಿಟ್ಟಿಲ್ ನೋಡ್ತಾರೆ, ಅದರಿಂದ ಪಾಪ ಜಾಸ್ತಿ ಮಾಡ್ಕೋತಾರೆ. ತಪ್ಪನ್ನ ನಮಗೆ ಗೊತ್ತಿಲ್ಲದಿರೋ, ನಮಗೆ ಎಷ್ಟು ಗೊತ್ತಿದೆ ಅಂತೆಲ್ಲ ಗೊತ್ತಿರೋ ಸಂಭವ ಇದೆ. ನಮ್ಗೆ ಗೊತ್ತಿಲ್ಲದಿರೋದೇ ತುಂಬಾ ಜಾಸ್ತಿ, ಅದ್ರ ಬಗ್ಗೆ ಸಂಶಯವೇ ಇಲ್ಲ. ಆದ್ರೆ ತಿಳ್ಕೊಳ್ಬೇಕಾದ ಪ್ರಸಂಗ ಬಂದಾಗ ಅಷ್ಟು ತಿಳ್ಕೊಳ್ಳೋದಕ್ಕೆ ಹಾತೊರೆಯೋದು, ತಿಳ್ಕೊಂಡ್ಮೇಲೆ ಸಾಧ್ಯವಾದಷ್ಟು ನಡೆಸೋದಿದೆಯಲ್ಲ, ಅದು ಜನ್ಮ ಜನ್ಮಗಳ ಭಾಗ್ಯ. ಇದನ್ನ ಅರ್ಥ ಮಾಡಿಕೊಂಡು ಶಾಸ್ತ್ರಕ್ಕೆ ಹೇಳ್ತಾರೆ, ಒಬ್ಬ ಮನುಷ್ಯನಿಗೆ ನಿಜವಾದ ಅರ್ಹತೆ ಬರೋದು ಯಾವಾಗ ಅಂದ್ರೆ ತನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡು ಯಾರಿಗೆ ಗೊತ್ತಿದೆ ಅಂತ ಕೇಳಿಕೊಂಡು ಅವರ ಹತ್ರ ಹೋಗ್ತಾನಲ್ಲ, ಅದನ್ನ ಯೋಗ ಅಂತ ಕರೀತಾರೆ. ಗಜ್ಜನ ಮಾಡ್ತಿರೋ ಅದನ್ನೇನೆ, ಕೃಷ್ಣ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಹೇಳು ಅಂತ ಕೇಳ್ತಾರೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢ ಚೇತಾ ಯಶ್ರೇಯ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯ ಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ನನಗೇನು ಗೊತ್ತಾಗ್ತಾ ಇಲ್ಲ ಕೃಷ್ಣ, ದಯವಿಟ್ಟು ನನಗೆ ಉಪದೇಶವನ್ನು ಮಾಡು. ನೋಡು, ಗೊತ್ತಾಗ ಒಪ್ಕೊಂಡ್ಬಿಡ್ತಾನೆ, ನನಗೆ ಗೊತ್ತಾಗ್ತಾ ಇಲ್ಲ ಕೃಷ್ಣ ನನಗೆ ಹೇಳು. ಈ ರೀತಿ ಕೇಳಿದ್ದಕ್ಕೆ ಭಗವದ್ಗೀತೆ ಬಂತು ಅವನಿಗೆ, ಅವನ ನೆಪದಿಂದ ಜಗತ್ತಿಗೆ ಗೀತಾಮೃತ ಬಂದು ಹೋಯಿತು. ಇದು ಅವನ ಯೋಗ. ಅದೇ ದುರ್ಯೋಧನ ಏನ್ ಮಾಡ್ತಾನೆ, ದ್ರೋಣಾಚಾರ್ಯ ನೀ ಹೀಗೆ ಮಾಡಿ ಏನ್ ಹೇಳ್ತೀರಿ ಕೇಳದಿಲ್ಲ ಅವನು, ಆದ್ರೆ ಮಾಡಿ ಹೊಟ್ಟೆ ಬಿಡ್ತಾನೆ ಕಡೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ. ಪಾಂಡವರ ಬಲ ನಮ್ಮನ್ನು ಕೊಲ್ಲಕ್ಕೆ ಸಮರ್ಥ, ನಮ್ಮ ಬಲ ಪಾಂಡವರ ಸಮರ್ಥ ಅಲ್ಲ. ಇಷ್ಟು ಹೇಳಿದವನು ನಾನು ಏನು ಮಾಡಲಿದ್ದೆ ಕೇಳಬಾರದೆ, ಕೇಳಿದ್ದು ತೋಚಿದ್ದು ಹೇಳಿದ್ದು ಹೊಟ್ಟಿದ್ದೆ ಕೆಲಸ. ಅವನಿಗೆ ಕೇಳೋ ಬುದ್ಧಿ ಇಲ್ಲ, ಆದ್ರಿಂದ ಅವನ ಅಜ್ಞಾನಿ. ಇಂಥ ಅಜ್ಞಾನ ಪ್ರೊಟೆಕ್ಟ್ ಮಾಡೋದಿಲ್ಲ, ಕ್ಲಾಸ್ಗೂ ಬರೋದಿಲ್ಲ, ಏನೂ ಕೇಳೋದಿಲ್ಲ, ಪಾಸ್ ಆಗಲಿಲ್ಲ ಅಂತ ಬೆಸ್ಟ್ರು ಬೈದ್ರೆ ಯಾರು ಜವಾಬ್ದಾರಿ ಇದಕ್ಕೆ? ಅದು ತಪ್ಪೇನೆ. ಅದಕ್ಕೆ ವೇದವ್ಯಾಸರನ್ನ ಒಂದು ಸಲ ಧೃತರಾಷ್ಟ್ರ ಕೇಳ್ತಾರೆ. ವೇದವ್ಯಾಸರು ಬರ್ತಾರೆ, ಧೃತರಾಷ್ಟ್ರನಿಗೆ ಹೇಳ್ತಾರೆ, ಧೃತರಾಷ್ಟ್ರ ನೀವು ತುಂಬಾ ತಪ್ಪು ಮಾಡ್ತಾ ಇದ್ದಿ, ಹೀಗೆಲ್ಲ ಮಾಡಿಕೊಡುದು ಅಂತ ಹೇಳ್ತಿ, ಹೀಗೆಲ್ಲ ಮಾಡಿಕೊಡುದು. ಪಾಂಡವರು ವನವಾಸ ಕಳಿಸಿಬಿಟ್ಟಿಯ, ದ್ಯೂತದಂತ ಮಹಾಮೋಸದ ಕೆಲಸ, ಪಾಂಡವರು ಸೋಲೋ ಸಂಭವ ಇಲ್ಲ, ನೀವು ಸೋಲಿಸಿ ಮೋಸ ಮಾಡಿ ಕಾಡಿ ಕಳಿಸಿದ್ದಾರೆ. ನನಗೇನು ಇಷ್ಟ ಆಗಲಿಲ್ಲ ಅಂತ ಹೇಳಿ, ನನಗೆ ಇಷ್ಟ ಆಗಲಿಲ್ಲ ಎಲ್ಲ ಕೂಡ ಅವ್ರನ್ನ ವಾಪಸ್ ಕರೆಸು ಅಂತ ಹೇಳಿರ್ತಾರೆ. ಧೃತರಾಷ್ಟ್ರ ಹೇಳ್ತಾನೆ ವೇದವ್ಯಾಸರೇ, ನನಗೆ ಹೇಳಬೇಡಿ ಈ ಮಾತನ್ನು, ನನಗೆಲ್ಲ ಮಾಡಲಿಕ್ಕಾಗೋದಿಲ್ಲ, ನನ್ನ ಕೈಲಿ ನನ್ನ ಮಾತು ನಡೆಯೋದಿಲ್ಲ. ನನ್ನ ಮಗ ದುರ್ಯೋಧನ ನೀವೇ ಹೇಳಬೇಡಿ ಅಂತ ಕೇಳಿ, ನೀವೇ ಹೇಳಿಬೇಡಿ. ವೇದವ್ಯಾಸರು ಹೇಳ್ತಾರೆ, ನ ಸಂವದೇ ತೈಹಿ, ಅವನ ಜೊತೆ ನಾನು ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ. ಅವನ ಜೊತೆ ನಾನು ಮಾತಾಡೋದೇ ಇಲ್ಲ. ಯಾರು ಮಾತು ಬಿಡೋದು ವೇದವ್ಯಾಸರೇ ಹಾಕೊಟ್ಟ ಪದ್ಧತಿ, ಅವ್ರ ತಿಳುವಳಿಕೆ ಇಲ್ಲ, ಅವನಿಗೇನು ನಿಂತಿದ್ದೆ ಮಾತಾಡೋದು ನಾನೀಗ. ಯಾತಕ್ಕೆ ಅಂದರೆ ನತೇ ಶುಶ್ರೂಷತೆ ಸುತಃ, ನಿನ್ನ ಮಗನಿಗೆ ಕೇಳೋ ಇಂಟೆನ್ಷನ್ ಎಲ್ಲ ಯಾಕೆ ಹೇಳಿ ಅಂತ ಕೇಳ್ತಾರೆ. ಅವನಿಗೆ ಕೇಳೋದಕ್ಕಿದ್ರೆ ಹೇಳ್ತೇನೆ, ಅವನಿಗೆ ಕೇಳಲಿಕ್ಕೆ ಬೇಕಿಲ್ಲ ನಾನೇ ಕೇಳಿ ಅಂತ ಕೇಳ್ತಾರೆ. ಎಷ್ಟು ಒಳ್ಳೆ ಮಾತಿದೆ ಒಂದು, ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮಗೆ ಕೇಳುವ ಬುದ್ಧಿ ಇಲ್ಲ ಅಂದರೆ ಅಜ್ಞಾನ ಇದೆ, ಕೇಳೋ ಬುದ್ಧಿ ಇಲ್ಲ, ಅದು ಅಜ್ಞಾನ. ಅದು ರಾಕ್ಷಸಿ ಸಂಪತ್ತು, ಆಸುರಿ ಸಂಪತ್ತು. ಇಷ್ಟು ಆರು ದೋಷಗಳನ್ನು ಭಗವಂತ ಹೇಳ್ತಾ, ಮಾನ್ ದಂಭ ದರ್ಪ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂಚಾಭಿಜಾತಸ್ಯ ಪಾರ್ಥ ಸಂಪದ ಮಾಸುರಿ. ಇಷ್ಟು ಆಸುರಿ ಸಂಪತ್ತಿನ ಲಕ್ಷಣ. ಇಷ್ಟು ಹೇಳಿಬಿಟ್ಟು ನಮಗೊಂದು ಪ್ರಶ್ನೆ ಬಂದು ನೋಡಿ, ದೈವಿ ಸಂಪತ್ತಿನ ಪಾಲಿಗೆ ದೈವಿ ಸಂಪತ್ತು, ಆಸುರಿ ಸಂಪತ್ತಿನ ಪಾಲಿಗೆ ಆಸುರಿ ಸಂಪತ್ತು. ಅವರಿಗೆ ನಮಗೆ, ನಮ್ಮ ಪಾಡು ನಮ್ಮದು, ಅವ್ರ ಪಾಡು ಅವ್ರದ್ದು ಅಂತ ಯಾಕೆ ಅನ್ನಬಾರದು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ ಫಲಶ್ರುತಿ. ಸ್ವಾಮಿ ಸರ್ ಅವನು ಬರ್ತಾನೆ ಓದ್ತಾನೆ, ನಾ ಬರೋದಿಲ್ಲ ಓದೋದಿಲ್ಲ, ನಮ್ಮ ನನಗೆ ಅವನ ಪಾಡಿಗೆ ಅವನೇ ಅಂದ್ರೆ ಅವನು ಪಾಸ್ ಆಗ್ತಾನೆ ನೀನು ಫೇಲ್ ಆಗ್ತೀಯ ಅಷ್ಟೇ, ನಾವೇನು ಮಾಡೋಕ್ಕಾಗುತ್ತೆ? ಅದಕ್ಕೆ ಅವನು ಪಾಸ್ ಆಗಿ ಮೇಲೆ ಹೋಗ್ತಾನೆ ಇರ್ತಾನೆ, ನೀನು ಬೀದಿ ಕಸ ಗುಡಿಸಬೇಕಾಗತ್ತೆ ನಾಳೆ ಅಷ್ಟೇ. ಅದನ್ನು ಭಗವಂತ ಹೇಳ್ತಾನೆ, ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ, ದೈವಿ ಸಂಪತ್ತಿನ ಪರಿಣಾಮ ವಿಮೋಕ್ಷಾಯ ಮೋಕ್ಷದ ಸಾಧನಕ್ಕೆ ಅವಕಾಶ ಕಲ್ಪಿಸಿಕೊಡೋದು. ದೈವಿ ಸಂಪತ್ತಿನಿಂದ ಮೋಕ್ಷ ಪ್ರಾಪ್ತಿ ನಮಗೀಗ ಅರ್ಥ ಆಗಬೇಕು. ಮೋಕ್ಷ ನಮಗೆಲ್ಲ ಬೇಕು. ಆ ಮೋಕ್ಷಕ್ಕೆ ದಾರಿ ಯಾವುದು ಅಂದ್ರೆ ದೈವಿ ಸಂಪತ್ತನ್ನು ಬೆಳೆಸ್ಕೊಳ್ಳೋದು. ಪಾಸ್ ಆಗಲಿಕ್ಕೆ ಅರ್ಹತೆ, ಸರಿಯಾಗಿ ಓದೋದು ಹೇಗೋ, ನಾವು ಸಂಸಾರದಿಂದ ಪಾರಾಗಲಿಕ್ಕೆ ಅರ್ಹತೆ, ಸರಿಯಾಗಿ ಶಾಸ್ತ್ರವನ್ನು ಓದಿ ಅದನ್ನು ಫಾಲೋ ಮಾಡೋದೇ ನಮ್ಮ ಜೀವನದ ಗುರಿ. ದೈವಿ ಸಂಪತ್ತಿನ ಪಟ್ಟಿ ಕೊಟ್ಟಿರೋದ್ರಿಂದ ಅದನ್ನು ಅಳವಡಿಸಿಕೊಳ್ಳುತ್ತಾ ಹೋಗಬೇಕಷ್ಟೇ. ಅದರಿಂದ ಮೋಕ್ಷ ಗ್ಯಾರಂಟಿ. ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ, ಆಸುರಿ ಸಂಪತ್ ನಿಬಂಧಾಯ ಮತ. ಆಸುರಿ ಸಂಪತ್ತಿನ ಪ್ರಯೋಜನ ಮೊದಲೇ ಬಂಧ.